అన్యాంశ్చ హస్తచరణ శ్రవణత్వగాది ప్రాణాన్ నమో భగవతే పురుషాయ తుభ్యం తస్మాత్ బ్రహ్మేంద్ర రుద్రాది దేవతానాం శ్రేయోపి చ జ్ఞానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. లసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంతసంతాపం వినిగృంతతి. సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్న్యౌ అన్యే చ దేవాః సతతం ప్రసన్నా హరౌ సుభక్తిం మయి సందిశంతు. శ్రీగురుభ్యో నమః. హరిః ఓం. నారాయణాయ పరిపూర్ణగుణార్ణవాయ విశ్వోదయస్థితిలయోన్నయతిప్రదాయ జ్ఞానప్రదాయ విపుధాసురసౌఖ్యదుఃఖసత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోకనమస్కృతం చ త్రైగుణ్యవర్జితమజం విభుమాద్యమీశం వందే భవఘ్నమమరాసురసిద్ధవందిం. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయే. పరమ పవిత్రవాద శ్రీమన్ మహాభారతదల్లి యావ రీతియాగి కురుపాండవర జననవాగిదే, అదరల్లో సహ విచరణ హిన్నెలే, హుట్టిన హిన్నెలె ఎಷ್ಟು అపూర్వವಾಗಿತ್ತು. ಆತ ಬಯಸಿ ಶೂದ್ರನಾಗಿ ಅವತಾರ ಮಾಡಿದ್ದಾನೆ. ಆ ಮೂಲಕವಾಗಿ ಭಗವಂತನಿಗೆ ಹತ್ತಿರವಾಗತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾನು ಮಾಡಿಕೊಂಡ. ಮುಂದೆ ಧರ್ಮರಾಜ, ಭೀಮಸೇನ, ಅರ್ಜುನ ಮೂರು ಮಕ್ಕಳನ್ನು ಪಡೆದಾದ ಮೇಲೆ ಈ ಕಡೆಗೆ ಮಾದ್ರಿ ಒಂದು ಯೋಚನೆ ಮಾಡಿದ್ದಾನೆ. ಪಾಂಡರಾಜನನ್ನು ಕೇಳಿದ್ದಾನೆ. ಕುಂತಿಯಂತೂ ಇನ್ನೊಂದು ಮಗು ಬೇಕು ಅಂತ ಪಾಂಡರಾಜ ಹೇಳಿದ್ರೆ ಒಪ್ಪಲಿಲ್ಲ. ನಾಥಶ್ಚತುರ್ಥಂ ಪ್ರಸವಂ ಆಪತ್ಸ್ವಪಿ ವದಂತ್ಯುತ. ಎಂಥ ಸನ್ನಿವೇಶದಲ್ಲೂ ಕೂಡ ನಾಲ್ಕನೇ ಮಗುವನ್ನು ಹೊಂದಕೂಡುದು ಅಂತ ಶಾಸ್ತ್ರ ಹೇಳುತ್ತೆ, ಅದಕ್ಕೆ ನಾನು ಇನ್ನೊಂದು ಮಗುವನ್ನು ಪಡೆಯೋದಿಲ್ಲ ಅಂತ ಕುಂತಿ ಹೇಳಿದೆ. ಈ ಕುಂತಿಯ ಧರ್ಮ ಪ್ರಜ್ಞೆ ಬಹಳ ಅಪೂರ್ವವಾದದ್ದು. ಪಾಂಡುರಾಜ ಗಂಡ, ಇವಳು ಪತ್ನಿ, ಆದರೆ ಆತ ಸ್ವಲ್ಪ ಆಸೆಗೊಳಗಾದ. ಕುಂತಿ ಆಸೆಗೊಳಗಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಸಲ ಸ್ತ್ರೀಯರು ಪುರುಷರಿಗೆ ಮಾರ್ಗದರ್ಶಕರಾಗೋದು ನಾವು ಕೇಳುತ್ತೇವೆ. ಆ ಮಾತಿನ ಹಿನ್ನೆಲೆಯಲ್ಲಿ ಪುರಂದರದಾಸರ ಮಾತು, ಹೆಂಡತಿ ಸಂತತಿ ಸಾವಿರವಾಗಲಿ ಗಂಡಿಗೆ ಬೆತ್ತ ಹಿಡಿಸಿದಳಯ್ಯ. ತುಂಬಾ ಕಡೆಗಿತ್ತ ಮಾತುಗಳು ಬರುತ್ತೆ. ಯಾವುದೋ ಕಾರಣಕ್ಕೆ ಪುರುಷರು ಧರ್ಮವನ್ನ ತಪ್ಪೋ ಪ್ರಸಂಗ ಬಂದ್ರೆ ಅಲ್ಲಿ ಸ್ತ್ರೀಯರು ಮಾರ್ಗದರ್ಶನ ಮಾಡಿದಂತಹ ಉಲ್ಲೇಖವನ್ನ ಅನೇಕ ಪುರಾಣಗಳಲ್ಲಿ ಮಹಾಭಾರತಾದಿಗಳಲ್ಲಿ ನಾವು ಕಾಣುತ್ತೇವೆ. ಅದು ಒಳ್ಳೆ ಸನ್ನಿವೇಶ, ಅದು ಸಾಧ್ಯ ಇಲ್ಲ, ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳಿದಾಗ ವೀರರಾಮ ಕ್ಷಿತೀಶ ಒಪ್ಪಿಕೊಂಡ ಪಾಂಡುರಾಜ. ಆಮೇಲೆ ಮಾದ್ರಿ ಯೋಚನೆ ಮಾಡಿ, ಗಾಂಧಾರಿಗೆ ನೂರು ಜನ ಮಕ್ಕಳಾದರು, ಒಬ್ಬಳು ಹೆಣ್ಮಗಳು ಆದಳು, ಇವಳಿಗೆ ಮೂರು ಜನ ಮಕ್ಕಳಾದ. ಮನೆಯ ಮೂವರು ಸೊಸೆಯರಲ್ಲಿ ನನಗೆ ಮಾತ್ರ ಮಕ್ಕಳಾಗಿಲ್ಲ, ಅದಕ್ಕೆ ನನಗೂ ಒಂದು ಸಂತಾನವಾದ ಹಾಗೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ಪಾಂಡುರಾಜನನ್ನು ಕೇಳಿಕೊಂಡು. ಪಾಂಡುರಾಜನಿಗೆ ಸರಿ ಎನ್ನಿಸ್ತದೆ. ಪಾಂಡುರಾಜನಿಗೆ ಸರಿ ಎನಿಸಿದೆ. ತಕ್ಷಣ ಕುಂತಿಯನ್ನು ಕರೆದು ಹೇಳ್ತಾನೆ, ಈ ರೀತಿ ಅವಳು ಕೇಳ್ತಾ ಇದ್ದಾಳೆ, ಅದು ನ್ಯಾಯವಾದ ಬೇಡಿಕೆ ಅದು, ಆದ್ದರಿಂದ ಅವಳಿಗೂ ಆ ಮಂತ್ರವನ್ನು ಹೇಳು, ಸಂತಾನವನ್ನು ಪಡೆಯಲಿ ಅಂತ ಹೇಳಿ. ತಕ್ಷಣ ಕುಂತಿ ಒಪ್ಪಿಕೊಳ್ತಾಳ. ಎಷ್ಟು ವಿಶಾಲ ಹೃದಯದವಳು ಕುಂತಿ ಹೇಳ್ತಾಳೆ ಸಾಕ್ಷಿ ಇದು. ಅವಳೇನಾದರೂ ಕೂಡ ಸಂಕುಚಿತ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಬೇಡ, ನನಗೆ ಹಾಕದು, ಅವಳು ದುಃಖಪಟ್ಟರೆ ಪಡಲಿ ಅಂತ ಹೇಳ್ಬೋದಾಗಿತ್ತು. ಆದರೆ ಒಪ್ತಾಳೆ, ಅವಳಿಗೂ ಸಂತತಿ ಬೇಕು, ಆದ್ದರಿಂದ ನಾನು ಹೇಳ್ತೇನೆ ಅಂತ ಒಪ್ಕೊಂಡು ಬಿಟ್ಲನು. ಆಗ ಒಂದು ಸಮಸ್ಯೆ ಬಂತು. ಆಕೆ ಎಚ್ಚರ ವಹಿಸಿದ್ದಾಳೆ, ನಾನೇನೋ ಮಂತ್ರವನ್ನ ದುರ್ವಾಸರು ಹೇಳಿಕೊಟ್ರು, ಸರಿಯಾಗಿ ಉಪಯೋಗಿಸಿದ್ದೆ, ಶಾಸ್ತ್ರದ ಪ್ರಕಾರ ಉಪಯೋಗಿಸಿದ್ದೆ, ಆದರೆ ಮಾದ್ರಿ ಆ ರೀತಿ ಉಪಯೋಗಿಸ್ತಾಳೆ ಅಂತೇನು ನಿಶ್ಚಿತವಾದದ್ದೇನಿದೆ? ಅಕಸ್ಮಾತ್ ಅವಳು ತಪ್ಪು ಉಪಯೋಗ ಮಾಡಿಕೊಂಡ್ರೆ, ತುಂಬಾ ಜನಕ್ಕೆ ಗೊತ್ತಿಲ್ಲ, ಮಂತ್ರವನ್ನು ಕಂಡವರಿಗೆ ಹೇಳೋದನ್ನು ಶಾಸ್ತ್ರ ಒಪ್ಪೋದಿಲ್ಲ. ಯಾತಕ್ಕೆ ಅಂದರೆ ಅವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಆ ಪಾಪದಲ್ಲಿ ಇವರಿಗೂ ಒಂದು ಪಾಲು ಬರುತ್ತದೆ. ಆಮೇಲೆ ಎಷ್ಟೋ ಜನಗಳು ಇದನ್ನು ಮರೆತು ಬಿಡ್ತಾರೆ, ಯಾವುದೋ ಒಂದು ಇದಕ್ಕೆ ಮಂತ್ರ ಹೇಳಿ ಉಪದೇಶ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಅವರು ಅದನ್ನು ಯಾವುದೋ ಕಾರಣಕ್ಕೂ ದುರುಪಯೋಗ ಮಾಡಿಕೊಂಡ್ಬಿಟ್ರೆ ಅವರಿಗೆ ಪಾಪ ಅಷ್ಟೇ ಅಲ್ಲ, ಉಪದೇಶ ಮಾಡಿದವನಿಗೂ ಪಾಪದ ಪಾಲು ಇದ್ದೇ ಇದೆ. ಕುಂತಿ ಅದನ್ನು ಯೋಚನೆ ಮಾಡ್ತಾ ಇದ್ದ. ಶಾಸ್ತ್ರದಲ್ಲಿ ಹೇಳುತ್ತಾರೆ. ಅದಕ್ಕೆ ಮಂತ್ರೋಪದೇಶವನ್ನು ಕಂಡವರಿಗೆಲ್ಲ ಮಾಡಲಿಕ್ಕಾಗೋದಿಲ್ಲ. ಪಾಠ ಪ್ರವಚನವಾಗಲಿ ಮಂತ್ರೋಪದೇಶವಾಗಲಿ ವಿಶೇಷತಃ ತುಂಬ ಪರೀಕ್ಷೆ ಮಾಡಿ ಹೇಳ್ಕೊಡಬೇಕು ಅಂತ ಹೇಳ್ತಾರೆ. ತುಂಬ ಪರೀಕ್ಷೆ ಮಾಡಿ ಹೇಳ್ಕೊಡಬೇಕು. ನಾ ಅಸಂವತ್ಸರ ವಾಸಿನೇ ಪ್ರಬ್ರೂಯ, ಒಂದು ವರ್ಷ ಕಾಲ ತನ್ನ ನಿಶ್ಚಯನ್ನ ಯಾನು ರುಜುವಾತು ಪಡಿಸೋದಿಲ್ಲ ಅಂಥವನಿಗೆಲ್ಲ ಸೂಕ್ಷ್ಮ ವಿಚಾರ ಹೇಳೋದಕ್ಕೆ ಬರೋದಿಲ್ಲ. ಮಂತ್ರಗಳೆಲ್ಲ ಸೂಕ್ಷ್ಮ ವಿಚಾರಗಳಾದ್ದರಿಂದ ಅದನ್ನು ಹಾಗೆಲ್ಲ ಹೇಳಬಾರದು ಅಂತ ನಿಯಮ. ಕುಂತಿ ಯೋಚನೆ ಮಾಡ್ತಾರೆ, ಒಂದಷ್ಟಿಂದ ಹೇಳಲೇಬೇಕಾಗಿದೆ, ಆದರೆ ಮತ್ತೆ ಎಚ್ಚರಿಕೆಯನ್ನು ಹೊಂದಬೇಕಾಗಿದೆ. ಅಥವಾ ಹೇಳಿದಂತೆ ನಾನು ಮಂತ್ರವನ್ನು ಹೇಳಿಕೊಡುತ್ತೇನೆ, ಆದರೆ ಆ ಮಂತ್ರ ಫಲ ಕೊಡೋದು ಒಂದ್ಸಲ ಮಾತ್ರ ಅಂತ ಹೇಳಿದೆ. ಸಕೃತ್ ಫಲಾಯ, ಒಂದ್ಸಲ ಮಾತ್ರ ಫಲ ಕೊಡೋದು. ಇಲ್ಲಿ ಕುಮಾರವ್ಯಾಸ ಪಂಪ ಮಂತ್ರ ಏನ್ ಮಾಡಿಬಿಟ್ರು, ಐದು ಮಂತ್ರಗಳನ್ನು ದುರ್ವಾಸ ಹೇಳ್ಕೊಟ್ಟಿದ್ರು. ಒಂದು ಮಂತ್ರಕ್ಕೂ ಆಗ ಕರ್ಣ ಹುಟ್ಟಿ ಆಗಿತ್ತು, ಇನ್ನು ಮೂರು ಮಂತ್ರದಿಂದ ಧರ್ಮರಾಜ ಭೀಮಸೇನ ಅರ್ಜುನ ಹುಟ್ಟಿದ್ರು. ಒಂದೇ ಮಂತ್ರ ಉಳ್ಕೊಂಡಿತ್ತು, ಅದನ್ನ ಹೇಳಿಬಿಟ್ಲು, ಅಷ್ಟೇ ತಿಳ್ಕೊಂಡಿದ್ದು. ಅವ್ರಿಗೆ ಧರ್ಮಸೂಕ್ಷದ ಯೋಚನೆ ಮಾಡಲಿಲ್ಲ ಅವರು. ಆದ್ರೆ ಕುಂತಿಗಿದ್ದಿದ್ದು ಒಂದೇ ಮಂತ್ರ, ಐದಾರು ಮಂತ್ರಗಳಲ್ಲ ಒಂದೇ ಮಂತ್ರ ಇದ್ದ. ಆ ಮಂತ್ರದ ಶಕ್ತಿ ಎಷ್ಟಿತ್ತು ಅಂದ್ರೆ ಎಷ್ಟು ಸರ್ತಿ ಬೇಕಾದ್ರೂ ಉಪಯೋಗಿಸ್ಬಹುದು. ಅವ್ರ ಪ್ರಕಾರ ಐದು ಸರ್ತಿ ಮಾತ್ರ ಅಷ್ಟೇ, ಐದು ಮಂತ್ರ ಐದು ಸರ್ತಿ ಮೂರು ಹೋಗ್ತಿತ್ತು. ಇಲ್ಲಿ ಹಾಗಲ್ಲ, ಹೆಸರು ನೋಡಿದ್ರೆ ಅವ್ರು ಜಾಸ್ತಿ ಹೇಳಿ ವೇದವ್ಯಾಸರು ಕಡಿಮೆ ಹೇಳಿದಾಗ ಕಾಣಿಸ್ತದೆ. ಒಬ್ಬ ಕುಮಾರಾಸರು ಬೋನಸ್ ಕೊಟ್ಟಾಗಾಯ್ತು, ಐದು ಮಂತ್ರ ಕೇಳಿಸಿಬಿಟ್ರು ಪಾಪ. ವೇದವ್ಯಾಸರು ಒಂದೇ ಹೇಳಿದ್ರು, ಆಚಾರ್ಯ ಒಂದೇ ಹೇಳಿದ್ರು. ಅವ್ರು ಭಾರಿ ಉಪಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ಅವ್ರು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅವ್ರು ಐದು ಮಂತ್ರ ಅಂತ ಹೇಳಿದ್ರು ಕೂಡ ಐದು ದರಕ್ಕೆ ಒಬ್ಬ ಒಂದ್ಸರ್ತಿ ಮಾತ್ರ ಸಂತಾನ ಹುಟ್ಟೋದು. ಇವ್ರು ಒಂದು ಮಂತ್ರ ಅಂತ ಹೇಳಿದ್ರು ಕೂಡ ಎಷ್ಟು ಬೇಕಾದ್ರೆ ಉಪಯೋಗಿಸ್ಬೋದು. ಸೊ ಬೆಲೆ ಯಾವ್ದು ಜಾಸ್ತಿ ಆಗುತ್ತೆ ನೋಡಿ, ಒಂದೊಂದು ರೂಪಾಯಿ ಕಾಯಿನ್ ಕೊಡೋದಾಗ ನೂರು ರೂಪಾಯಿ ನೋಟ್ ಕೊಡೋದು ಆಗಿರುತ್ತೆ. ಒಂದೊಂದು ರೂಪಾಯಿ ಕಾಯಿನ್ ಕೊಟ್ರೆ ಕಾಯಿನ್ ಬೆಲೆ ಅಷ್ಟೇ. ಎಷ್ಟು ಬೆಲೆ ಇರಬಹುದು ಅಂತ ಒಂದು ವಿಶೇಷವಾದಂತಹ ಮಂತ್ರ ಅದು. ಅದರ ಮಹತ್ವ ಅವರಿಗೆ ಅರ್ಥವಾಗಲಿಲ್ಲ. ಅದಕ್ಕೆ ಐದು ಮಕ್ಕಳು ಹುಟ್ಟಿದ್ದಕ್ಕೆ ಐದು ಮಂತ್ರ ಹೇಳಿರಬೇಕು, ಗೆಸ್ ಮಾಡಿಬಿಟ್ಟು ಮುಂದಿನ ಹಾಗೆ ಹೇಳ್ತಾ ಹೇಳ್ತಾ ಅಭ್ಯಾಸ ಮಾಡ್ಕೊಂಡು ಇವತ್ತು ಅದೇ ರೂಢಿ ಬಂದೋಗ್ಬಿಟ್ಟಿದೆ. ಐದು ಮಂತ್ರ ಅಂತ ಹೇಳಿದ್ರೆ ನನಗೆ ಸಮಾಧಾನ, ಕೇಳಿದವರಿಗೂ ಅದೇ ಸಮಾಧಾನ. ಸರಿಯಾಗಿ ಕೇಳಿದ್ದೆ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ತಪ್ಪು ಕೇಳಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದೊಂದು ಆಶ್ಚರ್ಯ. ಆದ್ರಿಂದ ಹಾಗಿದ್ರೆ ಮಾದರಿ ಹೇಳ್ಕೊಡೋದೇನು, ಮಂತ್ರ ಅದೇ ಮಂತ್ರನೇ, ವ್ಯತ್ಯಾಸವಿಲ್ಲ, ಆದ್ರೆ ಫಲ ಒಂದ್ಸರ್ತಿ ಮಾತ್ರ ಕೊಡುತ್ತೆ ಅಂತ. ಇದು ಶಾಸ್ತ್ರದ ರಹಸ್ಯ. ಮಂತ್ರ ಅವಳಿಗೆ ಗೊತ್ತು ಕೊಟ್ಟಾಯ್ತೀಗ, ಅವ್ ಹೇಳ್ತಾಳೆ ಇವಳೇನ ಒಂದ್ಸರ್ತಿ ಅಂತ ಹೇಳಿದ್ಲು, ಮತ್ತೆ ಉಪಯೋಗಿಸ್ಬೋದು ಅಂದ್ರೆ ಉಪಯೋಗಿಸಕ್ ಬರೋದಿಲ್ಲ. ಒಂದ್ಸರ್ತಿ ಅಂತ ಹೇಳಿಬಿಟ್ರೆ ಮತ್ತೆ ಟೋಕದಲ್ಲಿ ಬರಬಿಟ್ಟು ಅಡ್ಮಿಟ್ ಓನ್ಲಿ ಒನ್ ಅಂದ್ರೆ ಮುದ್ದು ಹೋಯ್ತಾನೆ. ಪಾಸ್ಟ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಬೆತ್ತರಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಗುರುಗಳು ಎಷ್ಟು ಫಲ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಒಂದು ಮಂತ್ರವನ್ನು ಉಪದೇಶ ಮಾಡಿಕೊಡ್ತಾರೋ ಅದು ಅಷ್ಟೇ ಫಲ ಕೊಡುತ್ತೆ, ಹೆಚ್ಚು ಫಲ ಕೊಡೋದಿಲ್ಲ. ಈ ನಮ್ಗೆ ಅರ್ಥ ಆಗಬೇಕು. ಈ ವಾಮಾಚಾರದಲ್ಲಿ ಹಾಗಲ್ಲ, ಗುರುವಿನಿಂದ ಮಂತ್ರ ಕಿತ್ಕೊಂಡ್ಬಿಡ್ತಾರೆ, ಇವ್ರು ಹೇಳಿಸ್ಕೊಳ್ಳೋದಲ್ಲ, ಹೇಳ್ಕೊಡ್ತೀವಲ್ಲ ಅದು ಗುಂಡಿಟ್ಕೊಡಿತೀವಿ ಅಂತ ಹೇಳ್ತಾರೆ. ಅದು ವಾಮಾಚಾರಿಗಳು ಮಾಡೋ ಕೆಲಸ. ಆಮೇಲೆ ಮಂತ್ರ ಹೇಳಿಸ್ಕೊಂಡ್ಬಿಟ್ಟು ಆ ಮಂತ್ರವನ್ನ ಇನ್ನೊಬ್ರು ಹೇಳ್ಕೊಟ್ರೆ ಕಷ್ಟ ಅಂತ ಅವನ ಮೇಲೆ ಪ್ರಯೋಗ ಮಾಡಿ ಅವನ್ನ ಕಲ್ಲಗಿಲ್ಲ ಮಾಡಿ ಹೊರಟುಬಿಡ್ತಾರೆ. ಇದೊಂದು ವಾಮಾಚಾರಿಗಳ ಪದ್ಧತಿ, ಶಾಸ್ತ್ರದಲ್ಲಿ ಸಾಧ್ಯವೇ ಇಲ್ಲ. ಅದು ಗುರುಗಳಲ್ಲಿ ಭಕ್ತಿ ಇದ್ರೆ ಮಾತ್ರ ಮಂತ್ರ ಫಲ ಕೊಡೋದ್ರಿ, ಫಲ ಕೊಡೋದೇ ಇಲ್ಲ. ಮತ್ತೆ ಅವ್ರು ಎಷ್ಟು ಫಲ ಕೊಡಲಿ ಅಂತ ಸಂಕಲ್ಪ ಮಾಡ್ತಾರೆ ಅಷ್ಟು ಫಲ ಮಾತ್ರ ಕೊಡುತ್ತೆ ಹೊರತು ಸೈಜ್ ಚೆಕ್ ಸೈಜ್ ಚೇಂಜ್ ಆಗೋದಿಲ್ಲ, ಅಮೌಂಟ್ ಚೇಂಜ್ ಆಗುತ್ತೆ ಎಂಟ್ರ್ ಮಾಡೋದು. ಕೆಲ ಒಂದೇ ಸೈಜ್ ಚೆಕ್ ಅಂತ ಹೇಳ್ಬಿಟ್ಟು ಸಾವಿರ 20,000 ಕೊಟ್ಬಿಡ್ತಾರ, ಎಷ್ಟು ರನ್ ಪಾಯಿಂಟ್ ಇರ್ತಾರೋ ಅಷ್ಟೇ. ಅದಕ್ಕೆ ಮಂತ್ರ ಎಷ್ಟು ಫಲ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾರೋ ಅಷ್ಟು ಫಲ ಮಾತ್ರ ಕೊಡೋದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಗುರುಗಳಿಂದ ಮಂತ್ರೋಪದೇಶ ಹೊಂದಬೇಕಾದ್ರೆ ಅರ್ಹತೆ ಶಿಷ್ಯನ ಎಷ್ಟಿರಬೇಕು ಅಂತ ಗೊತ್ತಾಗ್ತದೆ. ಅಲ್ಲಿ ಹೇಳ್ತಾರೆ ಆಚಾರ್ಯರು, ಯದ್ದದ್ಯಾತ್ ಸುಪ್ರಸನ್ನ ಹೀಹಿ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ. ಸುಪ್ರಸನ್ನ ಮನಸ್ಥನಾಗಿ ಗುರು ಹೇಳಿದ್ದು ಮಾತ್ರ ಫಲಕಾರಿ ಆಗುತ್ತದೆ ಹೊರತು ಬೇರೆ ಎಲ್ಲ ಫಲಕಾರಿ ಆಗೋದಿಲ್ಲ. ಆದ್ರಿಂದನೇ ಗುರುಗಳಲ್ಲಿ ಹೆಚ್ಚೆಚ್ಚು ಸೇವೆ ಮಾಡಿ ಫಲ ಕಟ್ಕೊಳ್ಳುವ ಶಿಷ್ಯರು ಕಾತರರಾಗಿರ್ತೀವಿ. ವಿಷ್ಣು ತೀರ್ಥರು ಆಚಾರ ಸಂಬಂಧಿರು, ಸಾಕ್ಷಾತ್ ತಮ್ಮಂದಿರು. ಆಚಾರ್ಯರು ಎಷ್ಟು ಭಕ್ತಿಯಿಂದ ಸೇವೆ ಮಾಡ್ತಿದ್ರು ಅಂತ ಕೇಳಿದ್ರೆ, ನಾನು ಆಚಾರ್ಯರ ಶಿಷ್ಯರಲ್ಲಿ ಎರಡನೆಯವನು ಅಂತ ಅನಿಸ್ಕೊಳ್ಬಾರದು ಅಂತ ಹೇಳಿ ಫಸ್ಟ್ ಪ್ಲೇಸ್ ಟ್ರೈ ಮಾಡ್ತಿದ್ದಂತೆ. ಯಾವಾಗಲೂ ಕೂಡ ಸ್ವಂತ ಅಣ್ಣ ಆಚಾರ್ಯರು, ಏ ಬಿಡಿ ಅಣ್ಣ ನಮ್ಮಣ್ಣ ತಾನೇ ಅಂತ ಅನ್ಕೊಳ್ಳಿಲ್ಲ. ಹೇಳಿದ್ರು ಶ್ರವಣೇನ ಅನುವಾದೇನ ಮನನೇನ ಅವೃಥಾ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಅಷ್ಟು ಮಾಡಿ ತುಂಬಾ ಪ್ರೀತಿಯನ್ನು ಗಳಿಸಿದ್ದರ ಫಲ ಇವತ್ತು ಸ್ವಚ್ಛಂದ ಮೃತ್ಯುಗಳಾಗಿ ಇವತ್ತು ಅವರಿದ್ದಾರೆ ವಿಷ್ಣು ತೀರ್ಥರು, ಅಷ್ಟನುಗ್ರಹವನ್ನು ಪಡೆದು. ಈ ನಮ್ಗೆ ಅರ್ಥ ಆಗ್ತದೆ. ಅನೇಕ ಶಿಷ್ಯರು ಒಂದೇ ವಿಷಯವನ್ನು ಕೇಳಿದ್ರು ಕೂಡ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಅರ್ಥವಾಗದೇನೆ ತಾರತಮ್ಯ ಕ್ರಮದ ಯಾತಕ್ಕೆ ಅರ್ಥವಾಗುತ್ತೆ ಅಂದ್ರೆ, ಅವ್ರ ವಿಶ್ವಾಸಕ್ಕೆ ತಕ್ಕಂತೆ ಭಕ್ತಿಗೆ ತಕ್ಕಂತೆ ಫಲದಲ್ಲಿ ವ್ಯತ್ಯಾಸ ಬರುತ್ತೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಮಾದ್ರಿಯೇ ಆ ರೀತಿ ಉಪದೇಶ ಮಾಡಿದ್ಲು. ಮಾದ್ರಿ ಬುದ್ಧಿವಂತಿಕೆ ಮಾಡಿದ್ಲು. ಹಿಂದೆ ಕಥೆ ಹೇಳಿದೆ ಇದನ್ನ, ಇಬ್ರು ಮಕ್ಕಳು ಹುಟ್ಟಿಬಿಟ್ರು ಅಂತ ಹೇಳಿಬಿಟ್ರು. ಆದ್ರೆ ತುಂಬಾ ವಿಚಾರ ಮಾಡೋ ಅಂಶ ಇದೆ, ಅದಕ್ಕೆ ಶಾಸ್ತ್ರ ಬೇಕಾಗಿತ್ತು. ಕಥೆಗೆ ಶಾಸ್ತ್ರ ಬೇಕಿಲ್ಲ, ಸರಿಯಾದ ಕಥೆ ಅರ್ಥ ಮಾಡ್ಕೊಳ್ಳೋದು ಶಾಸ್ತ್ರ ಬೇಕೇ ಬೇಕು. ಮಾದ್ರಿ ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಈ ಮಂತ್ರ ಉಪಯೋಗಿಸಕ್ಕೆ ಒಂದೇ ಸರ್ತ ಅವಕಾಶ ಇದೆ, ಒಂದೇ ಸರ್ತ ಅವಕಾಶ ಇದೆ. ಅವಳಿ ನೋಡಿದ್ರೆ ನೂರು ಮಕ್ಕಳಾದ್ರು, ಇವಳಿ ನೋಡಿದ್ರೆ ಮೂರು ಮಕ್ಕಳಾದ್ರು, ನನಗೆ ತೀರಾ ಒಂದೇ ಆದ್ರೆ ಏನಂತೆ? ನನಗೆ ಕನಿಷ್ಠ ಎರಡಾದರೂ ಆಗಲಿ ಅಂತ ಯೋಚನೆ ಮಾಡಿಲ್ಲ, ಕನಿಷ್ಠ ಎರಡು ಮಕ್ಕಳಾದರೂ ಆಗಬೇಕು. ಹಾಗಿದ್ರೆ ಯಾವ ದೇವತೆಯನ್ನು ಕರೀಲಿ ಅಂತ ಕೇಳಿ ಯೋಚನೆ ಮಾಡ್ತಾ ಇದ್ದ. ಕುಂತಿ ಧರ್ಮ ಗಮನಿಸಬೇಕು. ಆ ಮಂತ್ರ ತಂದೆ ಆಗಿದ್ರು ಕೂಡ
ತಾಳು ಸಂಪಾದನೆ ಮಾಡಿದ್ದಾದ್ರೂ ಕೂಡ ಪಾಂಡುರಾಜರ ಅನುಮತಿ ತಗೊಂಡು ಕೇಳ್ತಾರೆ. ಯಾರನ್ನ ಕರೀಲಿ? ಪ್ರತಿ ಬಾರಿಯೂ ಕೇಳ್ತಾರೆ. ಯಮಧರ್ಮನನ್ನ ಕರೆ ಕರಲು, ವಾಯುದೇವರನ್ನು ಕರೆ ಭೀಮಸೇನ ಅವತಾರವಾಯಿತು, ಇಂದ್ರದೇವರನ್ನು ಕರೆ ಅರ್ಜುನ ಹುಟ್ಟಿ ಬಂದ. ಪುನಃ ಅನುಮತಿ ಇಲ್ಲದ ಏನು ಮಾಡಲಿಲ್ಲ, ಮಾತ್ರ ಅನುಮತಿ ಕೇಳಕ್ಕೆ ಹೋಗಲಿಲ್ಲ, ಅನುಮತಿ ಕೇಳಕ್ಕೆ ಹೋಗಲೇ ಇಲ್ಲ, ತಾನೇ ಯೋಚನೆ ಮಾಡ್ತಾ ಕೂತ್ಕೊಂಡು. ನಾನು ಈಗ ಕೇಳಿದ್ರೆ ಕೊಡೋದಿಲ್ಲ ಅಂತ ಗೊತ್ತಿತ್ತು, ಯಾಕೆಂದ್ರೆ ತಪ್ಪು ಕೇಳ್ತಾಳೆ ಆಕೆ. ಯೋಚನೆ ಮಾಡ್ತಾ ಇದ್ದ ಕನಿಷ್ಠ ಎರಡು ಮಕ್ಕಳನ್ನ ಪಡೆಯಬೇಕು, ಎರಡು ಮಕ್ಕಳನ್ನು ಪಡೆಯಬೇಕಾದ್ರೆ ಯಾವ ದೇವತೆಯನ್ನು ಕರೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಕೆಗೆ ಯಾವ ದೇವತೆಯನ್ನು ಕರೆದು ಏನಾಗುತ್ತೆ ಕುಂತಿ ಅಂತ ಯೋಚನೆ ಮಾಡಲಿಲ್ಲ ಆಕೆ, ಎರಡು ಮಕ್ಕಳು ಬೇಕು ಅಷ್ಟೇ ಯೋಚನೆ ಮಾಡಿ. ಆಗ ಆಕೆ ಉತ್ತರ ಶಾಸ್ತ್ರ ಬಂದವಳು, ತುಂಬಾ ಶಾಸ್ತ್ರಜ್ಞಳಾದ್ದರಿಂದ ಅದರ ಸದುಪಯೋಗ ಪಡೆಯಲಕ್ಕೂ ಬರ್ತದೆ, ದುರುಪಯೋಗ ಪಡೆಯಲಕ್ಕೂ ಬರುತ್ತೆ. ಕಾನೂನು ಗೊತ್ತಿದ್ರೆ ಎರಡು, ಫಾಲೋ ಮಾಡಿದರೆ ಸದುಪಯೋಗ ಆಯಿತು, ವೈಲೇಟ್ ಮಾಡಿದ್ರೆ ದುರುಪಯೋಗ ಆಯ್ತು, ಯಾರು ಮಾಡಿ ತೂರ್ಕೊಂಡ್ಬಿಟ್ರೆ ಅದರೊಳಗೆ ಫಜೀತಿ ಆಗ್ತದೆ. ಮಾದ್ರೆ ಅದನ್ನು ಒಂದು ಸ್ವಲ್ಪ ದುರುಪಯೋಗ ಮಾಡಲಿಕ್ಕೆ ಹೋಗ್ತಾರೆ. ಈಗ ಈ ಮಂತ್ರವನ್ನ ಕರೆದು ಸಂತತಿಯನ್ನು ಪಡಿಬೇಕಾದ್ರೆ ವಿಶೇಷ ನಿಯಮವು, ಆ ಎಲ್ಲಾ ಮಂತ್ರಗಳಂತೆ ಮಂತ್ರ ಅಲ್ಲ, ಸ್ಪೆಸಿಫಿಕ್ ಆಗಿರೋ ಮಂತ್ರ ಅದು. ಅದು ಯಾರಿಗೆ ರಿಜಿಸ್ಟರ್ ಲೆಟರ್ ಇದ್ದ ಹಾಗೆ ಸುಮ್ಮನೆ ಕಿಟಕಿಯಲ್ಲಿ ಅಷ್ಟು ಹೋಗೋದಿಲ್ಲ, ಅದನ್ನ ಕಂಡವರಿಗೆ ಕೊಟ್ಟು ಹೋಗ್ತಾರೆ, ಸೈನ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ತರ. ಈ ಸಂತತಿ ಕೊಡತಕ್ಕಂಥ ಮಂತ್ರ ಹೇಗೆ ಅಂದ್ರೆ, ವಿಶೇಷ ನಾಮಗಳಿಂದ ಕರೆದರೆ ಮಾತ್ರ ಅದು ಫಲ ಕೊಡುತ್ತೆ ಹೊರತು ಸಾಮಾನ್ಯ ನಾಮಕ್ಕೆ ಫಲ ಕೊಡೋದಿಲ್ಲ. ಉದಾಹರಣೆಗೆ ದೇವತೆಗಳೇ ಅಂತ ಹೇಳಿಬಿಟ್ರೆ ಸಾವಿರಾದ್ರ ದೇವತೆಗಳವರು ಸಾಧಾರಣವಾಗಿ ಹುಟ್ಟಬಹುದಾಗಿತ್ತು, ಆ ರೀತಿ ಬರೋದಿಲ್ಲ. ವಿಶೇಷವಾಗಿ ಇಂಥ ದೇವತೆ ಬರಲಿ ಅಂತ ಮಾತ್ರ ಕರಿಬೇಕು, ಆಗ ಬರ್ತಾರೆ. ಅಂದ್ರೆ ಏನಾಗುತ್ತಾಗ ಒಬ್ಬ ದೇವತೆ ಮಾತ್ರ ಬರ್ತಾರೆ ಅಷ್ಟೇ, ಒಬ್ಬ ದೇವತೆ ಮಾತ್ರ ಬರೋದು. ಆಗ ಯೋಚನೆ ಮಾಡ್ತಾ ಇದ್ದಾಳೆ, ಯಾವ ದೇವತೆಯನ್ನು ಕರೆದ್ರೆ ಇಬ್ರು ಬಂದೇ ಬರ್ತಾರೋ ಅಂತ ಮಂತ್ರ ಯಾವ ದೇವತೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬರೇ ಬರೋದಿಲ್ಲ, ಕರೆ ಇಬ್ರು ಬರ್ಬೇಕು ಜೊತೆಗೆ. ಅಂತ ದೇವತೆಗಳ ಗುಂಪಿದೆ ಇಡೀ, ನಾವು ಏನು ಮುಕ್ಕೋಟಿ ದೇವತೆಗಳು ಅಂತ ಕೇಳುತ್ತೇವೆ, ಅದರಲ್ಲಿ ಇಬ್ರು ದೇವತೆಗಳಿದ್ದಾರೆ. ಅವರ ಅಶ್ವಿನಿ ದೇವತೆಗಳು, ಅವರ ವೈಶಿಷ್ಟ್ಯ ಅಂದ್ರೆ ದಸರಾ ಅಂತ ಒಬ್ಬರಿಗೆ ಹೆಸರು, ನಾಸತ್ಯ ಅಂತ ಇನ್ನೊಬ್ಬರಿಗೆ ಹೆಸರು, ನಾಸತ್ಯ ದಸರಾ ಅಂತ ಹೆಸರು. ತಮಾಷೆ ಅಂದ್ರೆ ನಾಸತ್ಯ ದಸರಾ ಅಂತ ಇಬ್ರಿಗೆ ಒಬ್ಬೊಬ್ಬರಿಗೆ ಹೆಸರು, ಆ ಹೆಸರು ಇಬ್ಬರಿಗೂ ಅಪ್ಲಿಕಬಲ್, ಮತ್ತೆ ನಾಸತ್ಯ ಅಂದ್ರೆ ದಸರಿಗೂ ಅಪ್ಲಿಕಬಲ್, ದಸರಾ ಅಂದ್ರೆ ನಾಸತ್ಯರಿಗೂ ಬರುತ್ತೆ. ಅದೇ ಒಂದೇ ಹೆಸರು ಇಬ್ರಿಗೂ ಇದೆ, ಒಬ್ಬೊಬ್ರಿಗೂ ಇದೆ, ಅದು ವಿಶೇಷವಾದ ಅಂಶ. ಇದು ಶಾಸ್ತ್ರದಲ್ಲಿ ಅದು ಹೇಳ್ಬಿಟ್ಟಿದ್ದಾರೆ ಈಗಾಗಲೇ, ಆ ಮಾದರಿ ಮಿಸ್ಯೂಸ್ ಮಾಡ್ಕೊತಾ ಇದ್ದಾಳೆ. ಸೊ ನಾಸತ್ಯ ಅಂತ ಕರೆದು ಬಿಡೋದು, ಇಬ್ರು ಒಟ್ಟಿಗೆ ಬಂದ್ಬಿಡ್ತಾರೆ. ಕರೆದು ನೋಡೋ, ನಾನಂತ ಕರೆದ್ರೆ ಒಬ್ರು ಕರೆದಿದ್ದು ಅಂತ ಬಾಯಲ್ಲಿ ಹೇಳೋದು, ಹೆಚ್ಚಿನ ಇಬ್ರು ಬಂದಿರ್ತಾರೆ. ಈ ತರ ಕುತಂತ್ರವಾಯ್ತು ಒಂದು ದೃಷ್ಟಿಯಿಂದ, ಅದನ್ನ ಉಪಾಯವಾಗಿ ಯೋಚನೆ ಮಾಡಿಬಿಟ್ಟು ಕರೆದು ಬಿಟ್ಲಂತೆ. ಅಶ್ವಿನಿ ದೇವತೆಗಳು ಇಬ್ರು ಬರ್ತಾರೆ. ಇಲ್ಲಿ ಇನ್ನೊಂದು ಅಂಶ ಇದೆ, ಮತ್ತೆ ಈ ರೀತಿ ಮಂತ್ರವನ್ನು ಉಪಯೋಗಿಸಿ ಸಂತತಿಯನ್ನು ಪಡಿಬೇಕಾದ್ರೆ ಯಾವ ದೇವತೆಯನ್ನು ಕರೀತಾರೋ ಆ ದೇವತೆ ತನ್ನ ಗಂಡನಿಗಿಂತ ಮೇಲ್ಮಟ್ಟದಲ್ಲಿರಬೇಕು ತಾರತಮ್ಯದಲ್ಲಿ ಅಂತ ಒಂದು ನಿಯಮ. ಇಲ್ಲದೆ ಹೋದ್ರೆ ಅವರಿಗೆ ದೋಷ ಬರುತ್ತೆ ಅಂತ ತಾತ್ಪರ್ಯ, ದೋಷ ಬರುತ್ತೆ, ಅವರಿಂದ ಮೇಲ್ಮಟ್ಟದಲ್ಲಿ ಇರಬೇಕು. ಅದು ಕುಂತಿ ಪಾಂಡುರಾಜನೇ ಕೇಳ್ತಾರೆ. ಪಾಂಡುರಾಜ ಪರಾವಹ ಮರುತ್ತು ಶೇಷ ಚತಸ್ಥರ ಗುಂಪಿಗೆ ಬರ್ತಾನಂತ. ಆತ ಕರೆದಿದ್ದ ಯಾರನ್ನ? ಯಮದೇವರನ್ನ, ವಾಯುದೇವರನ್ನ, ಅಜ್ಜರ ದೇವರನ್ನ, ಎಲ್ಲರೂ ಇವ್ರ ಮೇಲಿದ್ದಾರೆ. ಆದ್ರಿಂದ ಧರ್ಮಭಂಗ ಆಗಲೇ ಇಲ್ಲ, ಸರಿಯಾಗಿ ಶಾಸ್ತ್ರ ಪ್ರಕಾರ ಕರೆದಾಯ್ತು. ಅನುಮತಿ ತಗೊಂಡಿದ್ದು ಒಂದು, ಉತ್ತವರನ್ನು ಕರೆದಿದ್ದು ಒಂದು, ಎರಡು ಸರಿ ಹೋಗ್ಬಿಡುತ್ತೆ. ಆದ್ರೆ ಮಾದರಿ ಏನ್ ಮಾಡ್ತಾಳೆ? ಅನುಮತಿ ತಗೊಳ್ಳಿಲ್ಲ. ಯಾರನ್ನ ಕರೀತಾಳೆ ಅಂದ್ರೆ ಅಶ್ವಿನಿ ದೇವತೆಗಳನ್ನ ಕರೀತಾಳೆ. ಅವರು ಯಾರೋ, ಇವರೆಲ್ಲ ಒಂದೇ ಗುಂಪಿಗೆ ಬರ್ತಕ್ಕಂಥವ್ರು. ವಿಶೇಷ ದತ್ತರಿಗೂ ಅಶ್ವಿನಿ ದೇವತೆಗಳ ಗುಂಪು, ಈ ಮರುತ್ತಗಳ ಗುಂಪು ಒಂದೇ ಆದ್ದರಿಂದ ಉತ್ತಮ ಕಕ್ಷೆಗೆ ಸೇರಲಿಲ್ಲ ಅವರು, ಉತ್ತಮ ಕಕ್ಷೆಗೆ ಸೇರಲಿಲ್ಲ. ಆಕೆ ಗೊತ್ತು ತಪ್ಪು ಅಂತೇಳಿ, ಆಸೆ ಇದೆಯಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ಮನುಷ್ಯ ಯಾಕೆ ತಪ್ಪು ಮಾಡ್ತಾನೆ ಅಂದ್ರೆ, ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಚಿತ. ಅರ್ಜುನನ ಪ್ರಶ್ನೆ, ಭಗವಂತನ ಉತ್ತರ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧೇನ ಮಿಹ ವೈರಿಣಂ. ಆಸೆಗೆ ಒಳಗಾದ್ರೆ ಮನುಷ್ಯ ಧರ್ಮವನ್ನು ತಪ್ಪಿಟ್ಟು ಬಿಡ್ತಾನೆ. ಇವಳಿಗೆ ಎರಡು ಮಕ್ಕಳು ಬೇಕು ಅನ್ನೋ ಆಸೆ ಇತ್ತಲ್ಲ, ಧರ್ಮವನ್ನು ಬುದ್ಧಿಪೂರ್ವಕವಾಗಿ ಮೀರಿಬಿಟ್ಟು. ದಾಸ ಇಬ್ಬರು ಬಂದೇ ಬಿಟ್ರು, ತಕ್ಷಣ ಇಬ್ಬರು ಮಕ್ಕಳು ಹುಟ್ಟೇ ಬಿಟ್ರು. ಗಂಡನ ಅನುಮತಿ ಇಲ್ಲ, ಶಾಸ್ತ್ರಕ್ಕೆ ವಿರುದ್ಧ. ಆ ಸಂತಾನ ಪಡೆದು ನಕುಲ ಸಹದೇವರು ಅಂತ ಪ್ರಸಿದ್ಧರಾದ ನಕುಲ ಸಹದೇವ ಇಬ್ಬರು ಕೂಡ ಅವಳಿಗಳಾಗಿ ಹುಟ್ಟಿದ್ರು. ಅದರಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು, ಸಾಮಾನ್ಯ ಅವಳಿಗಳಲ್ಲಿ ಮೊದಲು ಹುಟ್ಟವನು ಚಿಕ್ಕವನು, ಆಮೇಲೆ ಹುಟ್ಟವನು ದೊಡ್ಡವನು. ಅವಳಿಗಳಲ್ಲಿ ಮೊದಲು ಹುಟ್ಟಿರೋ ದೊಡ್ಡವನಲ್ಲ, ಮೊದಲು ಹುಟ್ಟಿದವನು ಚಿಕ್ಕವನು, ಆಮೇಲೆ ಹುಟ್ಟವನೇ ದೊಡ್ಡದವನು. ಇದು ನಿಯಮ ಅವಳಿಗಳಲ್ಲಿ. ಅದು ಇವರಲ್ಲಿ ಹಾಗಲ್ಲ, ಇಬ್ರು ಈಕ್ವಲ್, ಇವ್ರು ಎಲ್ಲಾ ದೃಷ್ಟಿದ್ರೂ ಸಮನೆ. ಅದಕ್ಕೆ ಮುಂದೆ ಮಹಾಭಾರತದಲ್ಲಿ ಹೇಳಬೇಕಾದ್ರೆ, ನಮ್ಮ ನಕಲನ ದೊಡ್ಡವರು ಅಂತ ಒಂದ್ಸರಿ ಹೇಳುತ್ತಾರೆ, ಸಹದೇವ ದೊಡ್ಡವರು ಒಂದ್ಸರಿ ಹೇಳುತ್ತಾರೆ. ಕಾರಣ ಏನೋ, ಇಬ್ರು ಸಮ ಆದ್ರಿಂದ ಆ ವಿಶೇಷ ಪದ್ಧತಿ ಅವರಿಗೆ ಬಂತು. ಅದ್ರ ಪ್ರಸಂಗ ಬಂದ ಹೇಗೋ ನೋಡುತ್ತೇವೆ, ಅದು ಜ್ಞಾಪಕ ಇದೆ. ಇಷ್ಟ ಆಯ್ತಂತೆ, ಇಬ್ರು ಆದರೆ ನಕುಲ ಭಾರಿ ರೂಪವಂತ ಅಂತ ಪ್ರಸಿದ್ಧನಾಗ್ತಾನೆ, ಸಹದೇವ ನೀತಿವಂತ ಅಂತ ಪ್ರಸಿದ್ಧನಾಗ್ತಾನೆ. ಅವನು ನೀತಿ, ಇವನು ರೂಪಕ್ಕೆ ಪ್ರಸಿದ್ಧನಾಗ್ತಾನೆ. ಇಲ್ಲೂ ಒಂದು ಸೂಕ್ಷ್ಮ ಇದೆ. ಮತ್ತೆ ಪಾಂಡುರಾಜ ಒಬ್ಬೊಬ್ಬ ಮಕ್ಕಳನ್ನು ಯಾತಕ್ಕೆ ಕರಿಬೇಕು ಪಡಿಬೇಕು ಅಂತ ಯೋಚನೆ ಮಾಡಿದ. ಧರ್ಮರಾಜ ಯಾತಕ್ಕೆ ಬೇಕಾಯ್ತು? ರಾಜರು ರಾಜ್ಯ ಆಳಬೇಕು, ಆಳೋದಕ್ಕೆ ಧರ್ಮ ಬೇಕು, ಅದಕ್ಕೆ ಧರ್ಮೇಷ್ಠನಾದ ಮಗ ಬೇಕು ಅಂತ ಯವಧರ್ಮನನ್ನ ಕರೆದಿ. ಆಮೇಲೆ ಆ ಧರ್ಮ ಉಡುಗರ್ಕಾರ ಧರ್ಮ ಪಾಲನೆ ಮಾಡುವ ರಾಜ್ಯವನ್ನ ಧರ್ಮ ನುಡಿಸಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು, ಭಾರಿ ಬಲಾಢ್ಯ ಬೇಕು. ಬಾಹೋರ್ಬಲ ಜ್ಞಾನಬಲಾಚ ಧರ್ಮ ರಕ್ಷ, ಬಾಹುಬಲ ಜ್ಞಾನಬಲಗಳಲ್ಲಿ ಅತ್ಯಂತ ಸಮರ್ಥ ಬೇಕು ಅಂತ ಹೇಳಿ ವಾಯುದೇವರನ್ನ ಕರೆದು ಭೀಮಸೇನೆ ಬಂದಿದ್ದು. ಆಮೇಲೆ ಅಂತ ಒಬ್ಬ ವ್ಯಕ್ತಿ ಇದ್ರೆ ಆತೇನಾದ್ರೂ ಬೇರೆ ರಾಜ್ಯಗಳ ಯುದ್ಧಕ್ಕೆ ಹೋಗಿಬಿಟ್ರೆ ಇಲ್ಲಿ ಧರ್ಮ ರಕ್ಷಣೆ ಯಾರು ಯುದ್ಧಾಗಬಾರದು ಅಂತ ಹೇಳಿ ಇನ್ನೊಬ್ಬ ಮಗ ಬೇಕು ಅಂತ ಕೇಳಿ. ಅದಕ್ಕೆ ಅರ್ಜುನ ಹುಟ್ಟಿದ, ಇನ್ನೆಲ್ಲ ಬೂದೋಯ್ತು. ಇನ್ನೊಂದು ಮಗು ಬೇಕು ಅಂತ ಪಾಂಡರಾಜ ಕೇಳಿದನಲ್ಲ, ಯಾತಕ್ಕೆ ಅಂತ ಕುಂತಿ ಕೇಳಿದ್ರು. ರೂಪಿ ಅನ್ಯ ಸಾತ್ ಅಂತ ಕೇಳಿದ್ರು, ಅವಳು ರೂಪವಂತನಾದ ಮಗ ಇರಲಿ ಅಂತ ಕೇಳಿದ. ಅವ್ರು ಹೇಳ್ತಾರೆ ಹಾಗೆಲ್ಲ ಮಕ್ಕಳ ಪಡ್ಲಕ್ಕಾಗೋದಿಲ್ಲ, ಹಾಗೆಲ್ಲ ಲಕ್ಸುರಿಟಿಯ ಮಕ್ಕಳ ಪಡ್ಲಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದ ನಿಯಮಕ್ಕೆ ತಕ್ಕಂತೆ ಇರಬೇಕಾದ ಔಷಧಿ ತಗೊಂಡು ಒಂದು ಹೆಚ್ಚಿಗೆ ಕೊಟ್ಟರೆ ಸ್ಪೇರ್ ಅಂತ ಕೇಳಿದರೆ ಹಾಗೆಲ್ಲ ಸ್ಪೇರ್ ಮಿನಿಮಮ್ ಎಷ್ಟು ಡೋಸೇಜ್ ಹೆಚ್ಚು ಆಗಬಾರದು ಕಡಿಮೆ ಆಗಬಾರದು. ಧರ್ಮಗಳು ಹಾಗೇನೆ ಶುದ್ಧ ಧರ್ಮವಾಗಬೇಕು. ಒಪ್ಪಲಿಲ್ಲ ಕುಂತಿ. ಆದ್ರೆ ಅಪೇಕ್ಷೆ ಆತನಿಗಿತ್ತು, ರೂಪವಂತ ಮಗು ಹುಟ್ಟು ಒಳಗೆ ಇತ್ತಲ್ಲ, ಅದಕ್ಕೆ ನಕುಲ ರೂಪವಂತ ಅಂತಾನೆ ಪ್ರಸಿದ್ಧನಾಗಿದೆ. ಆತನ ಬಯಕೆ ಕಾಮೇಣ ಮೇ ಕಾಮಾಗಾತ ಅಂತ ಶಾಸ್ತ್ರ. ಹರಿಭಕ್ತರಾದವರು ಭಗವದ್ಭಕ್ತರಾದವರು ಸಂಕಲ್ಪ ಮಾಡಿದ್ರೆ ಸಾಮಾನ್ಯ ಸುಳ್ಳಾಗೋದಿಲ್ಲ ಅಂತ ನಡೆದೋಗಿ ಬಿಡುತ್ತೆ. ಅದು ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು, ಕೆಲಸ ಆಗುತ್ತಂತೆ. ಸೊ ಪಾಂಡುರಾಜ ಉತ್ತಮ ದೇವತೆಯಾದ್ದರಿಂದ ಆತನ ಬಯಕೆ ಸುಳ್ಳಾಗಲಿಲ್ಲ, ರೂಪವಂತನೇ ಹುಟ್ಟಿದ. ಕೊನೆಯ ಸಹದೇವ ನೀತಿವಂತ, ಇಬ್ಬರು ಸಮಾನ ರೂಪ ಅಂತಲೇ ಒಂದು ದೃಷ್ಟಿ, ಸ್ವಲ್ಪ ಡಿಫರೆನ್ಸ್ ಅಷ್ಟೇ. ಈ ರೀತಿ ಐದು ಮಕ್ಕಳನ್ನು ಪಡೆದು ಇದ್ದಾರೆ. ಅಂತೂ ಮಾದ್ರಿ ತಪ್ಪಿತ ಸ್ಥಳ ಆಲ್ಲೋಬ ನಿಸ್ಸಂಶಯ ನಿರ್ಣಯದ ಆಚಾರ ಮಾತನ್ನು ಹೇಳಿಯೇ ಬಿಡಿದ. ಇನ್ನೊಂದು ಸೂಕ್ಷ್ಮ ವಿಚಾರ, ಮತ್ತೆ ದಕಲನ್ನು ರೂಪವಂತ ಅಂತ ಕರೆದ್ರಲ್ಲ, ಹಾಗಿದ್ರೆ ಭೀಮಸೇನರು ಅಷ್ಟು ರೂಪವಂತನಲ್ಲವೋ ಅಂತ ಪ್ರಶ್ನೆ ಬಂದ. ಉಳಿದವ್ರ ಬಗ್ಗೆ ಯೋಚನೆ ಇಲ್ಲ, ಅವ್ರ ರೂಪವಂತ ಆಗಬೇಕಾಗಿಲ್ಲ ಅಷ್ಟೊಂದು. ಆದರೆ ವಾಯುದೇವರ ಬಗ್ಗೆ ನಾವು ಹೇಳೋದಿಲ್ಲ. ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಮದೇಶು ತೇಷು ಸ್ವ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಇದು ಎಲ್ಲಾ ಆಚಾರ್ಯರಿಗೂ ಭದ್ರಾಚಾರ್ಯರಿಗೂ ದೊಡ್ಡ ವ್ಯತ್ಯಾಸ ಇದು. ಅವರು ವಾಯುದೇವರ ಅವತಾರವಾದ್ದರಿಂದ ಅವರು ಜ್ಞಾನದಲ್ಲಿ ಮಾತ್ರ ದೊಡ್ಡವರಲ್ಲ, ಎಲ್ಲದರಲ್ಲೂ ಕೂಡ ಮೇಲಿದ್ದಾರೆ. ಬರೀ ಮೇಲಿಲ್ಲ, ಅವರಷ್ಟು ಮೇಲೆ ಯಾರೂ ಇಲ್ಲೇ ಇಲ್ಲ, ಅಷ್ಟು ಮೇಲಿದ್ದಾರೆ. ಹೇಳ್ತಾರೆ ಯಂ ತೇಷು ತೇಷು ಸ್ವ ನಿದರ್ಶಯನ್ನು, ಅವರು ಹನುಮಂತನನ್ನ ಮಾಡೆಲ್ ಅಂತ ತೋರಿಸ್ತಿದ್ರು. ಜ್ಞಾನಿ ಹೀಗಿರಬೇಕು, ರೂಪವಂತ ಹೀಗಿರಬೇಕು, ಬಲವಂತ ಹೀಗಿರಬೇಕು. ಆದ್ರಿಂದಾನೇ ಭೀಮಸೇನನು ಹಾಗೇನೆ ದ್ವಾತ್ರಿಂಶಲ್ ಲಕ್ಷಣೋಪೇತ ಮಗ್ರಂ ಅಂತ ಕರೆದಿದ್ದ. ಮೂರು ಅವತಾರಗಳಲ್ಲೂ ವಾಯುದೇವರು, 32 ಸಲ್ಲಕ್ಷಣ ಭರಿತವಾದ ದೇಹ ಅವರು. ನಮ್ಮ ಆಧುನಿಕರಿಗೆ ಗೊತ್ತೇ ಇಲ್ಲ, ಭೀಮಸೇನ ಪಾತ್ರ ಅಂದ್ರೆ ಒಳ್ಳೆ ಎಂತೋ ನಾರಿಸಿರ್ತಾನೆ ಅಂದ್ರೆ ವಿಲನ್ ಇದ್ದಾಗಿರ್ತಾನೆ. ಹೆಚ್ಚು ಕಡಿಮೆ ಭಾರಿ ದೊಡ್ಡ ಹೊಟ್ಟೆ ಗಣೇಶ ಇದ್ದಾಗಿರ್ತಾನೆ ಹೊಟ್ಟೆ ಮಟ್ಟಿಗೆ. ಮುಖದಲ್ಲನೋ ಭಯಂಕರವಾದ ಮೀಸೆ, ಹುಚ್ಚ ಬಟ್ಟೆ ಒದರೋದು ಕಿರಿಚೋದು. ಬಯಲಾಟದಲ್ಲಿ ಭೀಮನ ಪಾತ್ರ ಅಂದ್ರೆ ಹೆಚ್ಚು ಕಡಿಮೆ ಕೂಗೋನ್ ಪಾತ್ರ, ಮುಂಗೋಪಿ ಅಧಿಕ ಪ್ರಸಂಗಿ ಮತ್ತೆ ಡೊಳ್ಳು ಹೊಟ್ಟೆ, ಅವನು ಏನೇನೋ ಚಿತ್ರ ಕೊಟ್ಬಿಟ್ಟಿರ್ತ. ತುಂಬಾ ತಪ್ಪದು ಒಂದು. ಭೀಮಸೇನ ಇಲ್ಲಿ ಕೃಷ್ಣನ ಅನಂತರ, ಕೃಷ್ಣ ಪರಶುರಾಮ ವೇದವ್ಯಾಸರ ಸಾಕ್ಷಾತ್ ನಾರಾಯಣ ರೂಪಗಳು. ಅವರಾದ ಮೇಲೆ ಪುರುಷರಲ್ಲಿ ಅತ್ಯಂತ ರೂಪ ಅಂತಂದ್ರೆ ಭೀಮಸೇನೇ. ಸಹದೇವಾದಿಗಳು ಯಾರೂ ಅಲ್ಲ, ಅಷ್ಟು ಮೇಲೆ ಇದ್ದಾನೆ ಭೀಮಸೇನ. ಆದ್ರೆ ಲೋಕದೃಷ್ಟಿಯಲ್ಲಿ ಯಾರು ಭಾರಿ ರೂಪ ಅಂತ ಅಂದ್ರೆ ಪಾಂಡವರಲ್ಲಿ ನಕುಲ ಭಾರಿ ರೂಪ ಅಂತ ಅಂತ ಪ್ರಸಿದ್ಧಿಗೆ ಬಂತು. ಆಚಾರ್ಯ ಹೇಳ್ತಾರೆ ಯಾತಕ್ಕ ಪ್ರಸಿದ್ಧಿ ಬಂತು ಅಂದ್ರೆ ಭೀಮಸೇನ ರೂಪವಂತ ಕಡಿಮೆ ಇವರಷ್ಟು ಅಲ್ಲ ಎಂಬ ಅರ್ಥದಲ್ಲಿ ಬರಲಿಲ್ಲ. ಭೀಮನಲ್ಲಿ ಇನ್ನು ಹೆಚ್ಚು ರೂಪ ಇದ್ರು ಕೂಡ ಜನಗಳಿಗೆ ಭೀಮನ ರೂಪಕ್ಕಿಂತ ಆತನ ಜ್ಞಾನ ಬಲಾದಿಗಳ ಎದ್ದು ಕಾಣಿಸ್ತಾ ಇದ್ದು. ಆದ್ದರಿಂದ ಭೀಮನನ್ನ ರೂಪವಂತ ಅಂತ ಜನ ವ್ಯವಹಾರ ಮಾಡದೆ ಹೋದ್ರೆ ಹೊರತು ನಿಜವಾಗ್ಲೂ ಕೂಡ ಹೆಚ್ಚು ರೂಪವಂತ ಭೀಮಸೇನೇ. ಆದರೆ ಈ ಸಹ ನಕಲ ಹಾಗಲ್ಲ, ಬೇರೆ ಎಲ್ಲಾ ಗುಣಗಳಿಗೆ ರೂಪನೇ ಸ್ವಲ್ಪ ಜಾಸ್ತಿ ಇತ್ತು ಆತನೇ. ಅದಕ್ಕೆ ಆತನ ಹೆಸರು ಬಂತೆ ಹೊರತು ನಿಜವಾದ ಅರ್ಥದಲ್ಲಿ ರೂಪವಂತ ಅಂದ್ರೆ ಭೀಮಸೇನೇ ಅಂತ ಹೇಳಿದ್ರು. ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂದ್ರೆ ಒಂದು ರಬ್ಬರ್ ಹೋ ಮಾಡಿಟ್ಟಿರ್ತಾರೆ, ಜನ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಹೊಗಳತಾ ಕೊಡ್ತಾರೆ. ಅದ್ರ ಮುಂದೆ ಭಾರಿ ಚೆನ್ನಾಗಿ ಮಾಡಿದ್ದಾನೆ, ಯಾರು ಮಾಡಿದ್ದು, ನಿಜವಾದ ಹಾವಿದ್ದಾಗೆ ಇದೆ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಮತ್ ನೋಡ್ತಾ ಹೋಗ್ತಾ ಇರ್ತಾರೆ. ಎರಡು ಕೂಡ ಜನ ಯಾರೇ ಕೇಳಿ ಭಾರಿ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಅಂತ ಇರ್ತಾರೆ. ಆಮೇಲೆ ನಿಜವಾದ ಹಾವು ಬರುತ್ತೆ, ನಿಜವಾದ ಹಾವು ಬರುತ್ತೆ, ನಿಜವಾದ ಹಾವು ಚೆನ್ನಾಗಿರುತ್ತೋ ಬಾಂಡ್ಯಾರ ಚೆನ್ನಾಗಿರುತ್ತೆ ಯಾರಿಗೆ ಬೇಕಾದ್ರೆ ಗೊತ್ತು. ಅದು ನ್ಯಾಚುರಲ್ ಉಚ್ಚಾಬಡಿ ಚೆನ್ನಾಗಿರುತ್ತೆ. ಇದಕ್ಕಿಂತ ಯಾರು ಚೆನ್ನಾಗಿದೆ ಅಪ್ರಿಷಿಯೇಟ್ ಮಾಡ್ತಾ ಕೊಡೋದಿಲ್ಲ, ಎಲ್ಲ ಓಡೋಗ್ಬಿಟ್ಟಿರ್ತಾರೆ, ಯಾರು ಇರೋದೇ ಇಲ್ಲ. ಎಷ್ಟು ಚೆನ್ನಾಗಿದೆ ಆವತ್ತು ಯಾರು ನೋಡೋದೇ ಇಲ್ಲ. ಯಾಕೆಂದ್ರೆ ಹಾವಿನೊಳಗ ರೂಪಕ್ಕಿಂತ ಅದರ ವಿಷ ಅದೆಲ್ಲ ಗಮನಕ್ಕೆ ಬರುತ್ತೆ. ಆದ್ರೆ ಬೇರೆ ಹಾವಿನೊಳಗೆ ಅವರಿಗೆ ಚಾನ್ಸ್ ವಿಷ ಇರೋ ಚಾನ್ಸೇ ಇಲ್ಲ, ಅವ್ರು ಕಚ್ಚಿದ್ರೆ ವಿಷ ಇರೋದು. ಅದಕ್ಕೆ ರೂಪ ಎದ್ದು ಕಾಣುತ್ತೆ. ಆದ್ರಿಂದ ಸಹದೇವನಲ್ಲಿ ನಕುಲನಲ್ಲಿ ಪರಾಕ್ರಮಕ್ಕಿಂತ ಜಾಸ್ತಿ ರೂಪ ಇದ್ದಿದ್ರಿಂದ ರೂಪವಂತ ಅಂತ ಹೆಸರು ಬಂತು. ಭೀಮಸೇನಿಗೆ ಕ್ಷತ್ರಿಯರಿಗೆ ಬೇಕಾದ ಗುಣ ಯಾವುದು? ಬಲ. ಅದು ಎದ್ದು ಕಾಣುತ್ತಿದ್ರೆ ತಕ್ಷ ಬಲವಂತ ಅಂತ ಕರೆದ್ರು. ಈ ದೃಷ್ಟಿಯ ವಿದ್ಯಾರ್ಥಿ ನೋಡ್ಲಿಕ್ಕೂ ಚೆನ್ನಾಗಿರ್ತಾನೆ, ಬುದ್ಧಿವಂತನಾಗಿರ್ತಾನೆ. ಪರಿಚಯ ಮಾಡಿಕೊಡಬೇಕಾದ್ರೆ ಚೆನ್ನಾಗಿದ್ದಾನೆ ಪರಿಚಯ ಮಾಡಿಕೊಡೋದಿಲ್ಲ, ಭಾರಿ ಬುದ್ಧಿವಂತ ಅಂತ ಪರಿಚಯ ಮಾಡಿಕೊಡ್ತಾರೆ. ವಿದ್ಯಾರ್ಥಿ ಬೇಕಾದ್ಯಾವುದು? ಬುದ್ಧಿನೇ ಹೊರತು ರೂಪಾದಿಗಳಲ್ಲ, ಅದು ಸೆಕೆಂಡರಿ. ಅದು ಆದ್ರೆ ಒಬ್ಬರಿರ್ತಾನೆ ದಡ್ಡ, ನೋಡಕ್ ಚೆನ್ನಾಗಿರ್ತಾನೆ, ಭಾರಿ ಚೆನ್ನಾಗಿದ್ದಾನೆ ನೋಡ್ಬೇಕು. ಬೇರೆ ಹಳ್ಳಿ ಬರೋದಿಲ್ಲ ಅವನ ಹತ್ರ, ಆದ್ರಿಂದ ನೋಡಲೇ ಭಾರಿ ಚೆನ್ನಾಗಿದ್ದಾನೆ. ಅದೊಂದೇ ಎದ್ದು ಕಾಣೋ ವಿಚಾರ. ಆ ಅರ್ಥದಲ್ಲಿ ನಕುಲ ಭೀಮರ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ಭೀಮನ ಒಂದು ಸೌಂದರ್ಯಾದಿಗಳು ಯಾರಿಗೂ ಬರೋದಿಲ್ಲ. ಆಚಾರ ಅವತಾರ ಮಾಡಿದಾಗಲೂ ಕೂಡ ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರ ಪರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಪರಮ ಸುಂದರ ಮಂದಿರಂ ತತ್ ಅಂತ ಕರೆದಿದ್ದಾರೆ. ಇದು ವಾಯುದೇವರ ಅವತಾರದ ಬಗ್ಗೆ ವಿಶೇಷವಾದ ಮಾಹಿತಿ. ಅದಕ್ಕೆ ಬಡಿತ್ಥಾ ಅಂತ ಕರೆದಿದ್ದು. ಬೇರೆ ದೇವತೆಗಳಿಗೆ ಎಷ್ಟು ಲಕ್ಷಣಗಳು ಇರುತ್ತೋ ಅವತಾರದಲ್ಲಿ ಅಷ್ಟು ಇರಬೇಕು ಅಂತ ನಿಯಮ ಇಲ್ಲ. ಕೆಲವು ದುರ್ಲಕ್ಷಣಗಳು ಬಂದುಬಿಡುವುದು ಯಾವುದೋ ಕಾರಣಕ್ಕೆ. ಆದರೆ ವಾಯುದೇವರಿಗೆ ಮಾತ್ರ ಎಂದು ಹಾಗಾಗೋದೇ ಇಲ್ಲ. ಸಂಪೂರ್ಣ ಲಕ್ಷಣ ಚಣರವರು ಅಂತ ಹೇಳೋದು ವಿಶೇಷ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ಹೇಗೆ ಹರಿಸರ್ವೋತ್ತಮತ್ವದ ಜೊತೆಗೆ ವಾಯುದೇವರ ವಿಶೇಷವಾದ ಜೀವೋತ್ತಮತ್ವವನ್ನು ಕೂಡ ಎಲ್ಲ ಕಡೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳುತ್ತೆ ಅನ್ನೋ ತತ್ವ ತಿಳಿ. ಇಷ್ಟಾಯ್ತು. ಪಾಂಡವರು ಇಲ್ಲಿ ಬೆಳೀತಾ ಇದ್ದಾರೆ, ಕೌರವರು ಅಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲಿ ದುರ್ಯೋಧನ ಎರಡನೆಯವನು, ಧರ್ಮರಾಜ ಹಿರಿಯ, ಭೀಮಸೇನ ದುರ್ಯೋಧನಗಿಂತ ಒಂದು ದಿವಸ ಕಿರಿಯ, ಉಳಿದವರೆಲ್ಲ ಹಾಗೆ ಅಂತ ನಮಗೆ ಗೊತ್ತಿದೆ. ಈ ಮಧ್ಯೆ ಕೃಷ್ಣಾವತಾರವಾಯಿತು. ಯಾವಾಗ ಅಂತ ಆಚಾರ್ಯ ಹೇಳಿದ್ದ. ಧರ್ಮರಾಜ ಹುಟ್ಟಿದ ಅನಂತರ ಸುಜೋಧನ ಚತುರ್ಥೇನ್ಹಿ, ಒಂದು ವರ್ಷದ ಮೇಲೆ ಅಶ್ವತ್ಥಾಮಾಚಾರ್ಯ ಹುಟ್ಟಿತು. ಇದೆಲ್ಲ ಕಾಲಮಾನಗಳನ್ನು ಕೊಡ್ತಾರೆ ಆಚಾರ್ಯ, ಯಾರು ಗಮನಿಸಿರೋದಿಲ್ಲ ಅದನ್ನ. ಸರಿಯಾಗಿ ಧರ್ಮರಾಜ ಹುಟ್ಟಿದ ಒಂದು ವರ್ಷಕ್ಕೆ ಅಶ್ವತ್ಥಾಮಾಚಾರ್ಯ ಹುಟ್ಟಿದ. ಅಶ್ವತ್ಥಾಮಾಚಾರ್ಯ ಹುಟ್ಟಿದ ಚತುರ್ಥೇನ್ಹಿ, ನಾಲ್ಕನೇ ದಿವಸಕ್ಕೆ ಭೀಮಾವತಾರವಾಗಿ. ಅದಕ್ಕಿಂತ ಒಂದು ದಿವಸ ಮೊದಲು ದುರ್ಯೋಧನ ಹುಟ್ಟಿದ ಅಂತೆ. ಅಶ್ವತ್ಥಾಮಾಚಾರ್ಯ ಮೊದಲು ಹುಟ್ಟಿದವರು. ಸುಯೋಧನ ಚತುರ್ಥೇನ್ಹಿ ಅನಂತರ ತತ್ಪರೇದ್ಯು ಭೀಮಸೇನ ಸುಧೀರ, ನಾಲ್ಕು ದುರ್ಯೋಧನ, ಐದನೇ ದಿವಸ ಭೀಮಸೇನ, ಅನಂತರ ಭೀಮಸೇನ ಹುಟ್ಟಿದ ಒಂದು ವರ್ಷಕ್ಕೆ ಸರಿಯಾಗಿ ಅರ್ಜುನ ಹುಟ್ಟಿದ, ಅನಂತರ ಒಂದು ವರ್ಷಕ್ಕೆ ಸರಿಯಾಗಿ ನಕುಲ ಸಹದೇವರು ಹುಟ್ಟಿದ. ಇವ ದುರ್ಯೋಧನ ಹುಟ್ಟಿದ ಒಂದು ದಿವಸ ಪ್ರತಿ ದಿವಸದಿಂದ ಶುರು ಮಾಡಿಬಿಟ್ಟು ಒಂದು ದಿವಸಕ್ಕೊಬ್ಬರಂತೆ ಕೌರವರು ಹುಟ್ಟಿ ಬಂದರು. ಅಂದ್ರೆ ದುಶ್ಯಾಸನ ಭೀಮಸೇನ ಸಮವಯಸ್ಕರು ಒಂದೇ ದಿವಸ ಹುಟ್ಟಿದವರು. ದುರ್ಯೋಧನ ಒಂದು ದಿವಸ ಮೊದಲು ಹುಟ್ಟಿದ. ಇದೆಲ್ಲ ಅರ್ಥ ಮಾಡಿಕೊಂಡು ಧರ್ಮರಾಜ ಒಂದು ವರ್ಷ ನಾಲ್ಕು ದಿವಸ ಮುಂಚೆ ಹುಟ್ಟಿದ್ದ. ಯಾರಿಗೆ? ಈ ದುರ್ಯೋಧನಗಿಂತ. ಅದು ಕ್ಲಿಯರ್ ಕಟ್ ಭಾರಿ ದೊಡ್ಡವರು ಅಂತ ಗೊತ್ತಾಗ. ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗಬೇಕಾದ್ರೆ ತುಂಬಾ ಜ್ಯೇಷ್ಠ ಪುತ್ರನಾಗಬೇಕಲ್ಲ. ಧರ್ಮರಾಜನಿಗೆ ಪೂರ್ಣ ಪ್ರಮಾಣದಲ್ಲಿ ಹಕ್ಕು ಬಂತು. ಇವತ್ತು ಕೃಷ್ಣ ಯಾವ ಅವತಾರ ಮಾಡಿದ ಅಂತ ಹೇಳಿದ್ದ. ಭೀಮಸೇನ ಅವತಾರ ಮಾಡಿದ. ಸರಿಯಾಗಿ ಎರಡು ತಿಂಗಳಿಗೆ ಬಲರಾಮದೇವರ ಅವತಾರ ಮಾಡ್ತಾ ಇದ್ದ. ಎರಡು ತಿಂಗಳಿಗೆ ಬಲರಾಮನ ಅವತಾರವಾಯಿತು. ಅನಂತರ ಸರಿಯಾಗಿ ಮೂರು ತಿಂಗಳಿಗೆ ಕೃಷ್ಣಾವತಾರವಾಯಿತು ಅಂತ ಹೇಳಿದ. ಅನಂತರ ಏಳು ತಿಂಗಳಿಗೆ ಅರ್ಜುನ ಹುಟ್ಟಿದ. ಸೊ ಭೀಮ ಅರ್ಜುನರ ಮಧ್ಯೆ ಕೃಷ್ಣಾವತಾರವಾಯಿತು. ಭೀಮಾವತಾರವಾದ ಐದು ತಿಂಗಳಿಗೆ ಕೃಷ್ಣಾವತಾರ ಮತ್ತು ಕೃಷ್ಣಾವತಾರವಾದ ಏಳು ತಿಂಗಳಿಗೆ ಅರ್ಜುನನ ಒಂದು ಅವತಾರವಾಯಿತು. ಹೀಗೆ ಕೃಷ್ಣ ಯಾವಾಗ ಅವತಾರ ಮಾಡಿದಂತ ಗೊತ್ತಾಗ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಯಾರು ಕಾಲಮಾನವನ್ನು ಗಮನಿಸಿರೋದಿಲ್ಲ. ತುಂಬಾ ವ್ಯತ್ಯಾಸ ಇಲ್ಲ, ಎಲ್ಲ ಒಂದು ವರ್ಷದ ವ್ಯತ್ಯಾಸದಲ್ಲೇ ಇರೋದು. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಯುದ್ಧದ ಕಾಲಕ್ಕೆ ಕೃಷ್ಣ ಧರ್ಮರಾಜನಿಗೆ ಸರಿಯಾಗಿ 72 ವರ್ಷ ಆಗಿತ್ತು. ಸರಿಯಾಗಿ 72 ವರ್ಷ ಯುದ್ಧದ ಕಾಲಕ್ಕೆ. ಅನಂತರ ಭೀಮಸೇನಿಗೆ 71 ವರ್ಷ ಯುದ್ಧದ ಕಾಲಕ್ಕೆ. ಕೃಷ್ಣನಿಗೆ 70 ವರ್ಷ 7 ತಿಂಗಳಾಗಿತ್ತು. ಅರ್ಜುನಿಗೆ 70 ವರ್ಷವಾಗಿತ್ತು. ಇದು ಕ್ರಮ. ಇವರಿಗೆ 69 ವರ್ಷವಾಗಿತ್ತು ನಕುಲ ಸಹದೇವರು. ಈ ಕ್ರಮದಲ್ಲಿ ಯುದ್ಧದ ಕಾಲದ ವಯಸ್ಸು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ಕಾಲಮಾನ ಯಾರು ಯೋಚನೆ ಮಾಡಿರೋದಿಲ್ಲ. ಮಹಾಭಾರತ ಸ್ಪಷ್ಟ ಬಂದಿದೆ, ಅದು ಗುರುತಿಸಿ ಹೇಳಿದವರು ಯಾರೂ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ವಿಷಯವನ್ನೆಲ್ಲ ಹೊರಗಾಕಿದ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರದು. ಅದಕ್ಕೆ ಅವರನ್ನು ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮ. ಇವತ್ತಿಗೂ ದೊಡ್ಡ ಸಂಶೋಧನೆ ಅದು. ಅತ್ಯಾಧುನಿಕವಾದ ವ್ಯವಸ್ಥೆ ಇದ್ರೂ ಕೂಡ ಮಹಾಭಾರತವನ್ನ ಈ ಮಟ್ಟದಿಂದ ನೋಡಲಿಕ್ಕೆ ಇನ್ನೂ ಜನಕ್ಕೆ ಸಾಧ್ಯವಾಗಿಲ್ಲ. ಮಧ್ವಾಚಾರ್ಯ ಎಷ್ಟು ಪರಿಪೂರ್ಣವಾಗಿ ನೋಡಿದ್ದಾರೆ, ಎಷ್ಟು ಸಮಗ್ರ ವಿಮರ್ಶೆಯನ್ನು ಕೊಟ್ಟಿದ್ದಾರೆ. ಆ ಪ್ರಮಾಣದ ವಿಮರ್ಶೆ ಮಾಡಲಿಕ್ಕೆ ಇನ್ನೂ ಸಾಧ್ಯವಾಗಿಲ್ಲಲ್ಲ, ಸಾಧ್ಯ ಎಂದೂ ಆಗೋದೇ ಇಲ್ಲ. ಪೂರ್ಣ ಪ್ರಜ್ಞರ ಅವರಿಗೆ ಮಾತ್ರ ಸಾಧ್ಯವಾದ ವಿಚಾರ. ಹೀಗೆ ದಿವಸಗಳು ಕಳೀತಾ ಇವೆ. ಅರ್ಜುನ ನಿಮಗೆ ಫಲ್ಗುಣ ಅಂತ ಹೆಸರು ಬಂತು. ತುಂಬಾ ಜನ ಕೇಳಿದ್ದಾರೆ ಫಲ್ಗುಣ ಫಾಲ್ಗುಣ ಅಂತ ಆತನ ಹೆಸರು. ಯಾತಕ್ಕೆ ಎಂಬುದಕ್ಕೂ ಕಾರಣ ಕೊಡ್ತಾರೆ. ಅರ್ಜುನ ಹೆಸರು ಯಾತಕ್ಕೆ ಬಂತು ಅಂದ್ರೆ ಆತ ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ, ಅದಕ್ಕೆ ಫಾಲ್ಗುಣ ಅಂತ ಹೆಸರಾಯ್ತು. ಆತ ಹುಟ್ಟಿದ್ದು ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ್ದಕ್ಕೆ ಫಲ್ಗುಣ ಫಲ್ಗುಣ ಅಂತ ಹೆಸರಾಯ್ತು. ನಮಗೆ ಆಶ್ಚರ್ಯ ಆಗಿಬಿಡುತ್ತೆ, ಇದೇನಿದು ಫಾಲ್ಗುಣ ಮಾಸದಲ್ಲಿ ಎಷ್ಟು ಜನ ಹುಟ್ಟಿದ್ರೆ ಲೆಕ್ಕ ಹಾಕಿ ನೋಡಂತೆ. ಇವತ್ತೊಂದು ದಿವಸಕ್ಕೂ ಆಗ್ತಿರ್ತಾರೆ, ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿ ದಿವಸ ದಿವಸನೂ ಬೋರ್ಡ್ ಆಗ್ತಿರ್ತಾರೆ. ಒಂದು ಫಾಲ್ಗುಣ ಮಾಸದಲ್ಲಿ 1000 ಜನ ಹುಟ್ಟಿರ್ತಾರೆ. ಅರ್ಜುನಿ ಮಾತ್ರ ಫಲ್ಗುಣ ಅಂತ ಕರಿಬೇಕು? ಹುಟ್ಟರೆಲ್ಲ ಫಲ್ಗುಣರೇ ಆಗಿಬಿಡ್ತಾರಲ್ಲ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಪ್ರತಿ ವರ್ಷ ಫಾಲ್ಗುಣ ಮಾಸ ಬಂದೇ ಬರುತ್ತೆ. ಮತ್ತೆ ಜೊತೆಗೆ ಪ್ರತಿ ವರ್ಷವೂ ಫಾಲ್ಗುಣ ಮಾಸ ಇರುತ್ತೆ. ಆ ರೀತಿ ಚೈತ್ರ ವೈಶಾಖ ಹೆಸರಿಟ್ಟುಬಿಟ್ರೆ, ಚೈತ್ರದಲ್ಲಿ ಹುಟ್ಟೋದು ಚೈತ್ರ, ವೈಶಾಖದಲ್ಲಿ ವೈಶಾಖ. ಈಗ 12 ಹೆಸರು ಎಲ್ಲರಿಗೂ ಆಗ್ಬಿಡ. 12 ಚೈತ್ರ 1 ಚೈತ್ರ 2 ಇಟ್ಬಿಟ್ರೆ ಎಲ್ಲರಿಗೂ 1 2 3 ಇಟ್ಬಿಡುವುದಲ್ಲ ಅಂತ ಕೇಳಿದ್ರೆ ಅಲ್ಲ. ಅರ್ಜುನಿಗೆ ಹೆಸರಿಡಕ್ಕೆ ಒಂದು ವಿಶೇಷ ಮಹತ್ವ ಇದೆ. ಆತ ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ, ತುಂಬಾ ಜನ ಹುಟ್ಟಿದ್ರು. ಆದ್ರೆ ಮಹಾವೀರರಲ್ಲಿ ಹುಟ್ಟಿದ ವ್ಯಕ್ತಿ ಅಂದ್ರೆ ಅರ್ಜುನ ಒಬ್ಬನೇ. ಆ ವರ್ಷದ ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ ಮಹಾವೀರ ಅಂದ್ರೆ ಅರ್ಜುನ ಒಬ್ಬನೇ. ಸರಿ, ಹಾಗಿದ್ರೆ ಮುಂದೆ ಎಷ್ಟೋ ಫಾಲ್ಗುಣ ಮಾಸದಲ್ಲಿ ಇನ್ನೊಬ್ಬರು ಹುಟ್ಟಿರ್ಬೋದಲ್ಲ ಅಂತ ಕೇಳಿದ್ರೆ ಹುಟ್ಟಿರ್ಬೋದು, ಅದೇನು ದೊಡ್ಡದಲ್ಲ. ಆದ್ರೆ ಫಾಲ್ಗುಣ ಮಾಸಕ್ಕೆ ಯಾತಕ್ಕೆ ಮಹತ್ವ ಅಂದ್ರೆ, ಯಾವ ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಕೃಷ್ಣಾವತಾರವಾಯ್ತೋ ಅದೇ ವರ್ಷದ ಫಾಲ್ಗುಣದಲ್ಲಿ ಅರ್ಜುನ ಹುಟ್ಟಿದ, ಅದಕ್ಕೆ ಫಾಲ್ಗುಣ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ಫಾಲು ಎಲ್ಲಾ ಫಾಲ್ಗುಣ ಬಂದರೂ ಕೂಡ ಆ ವರ್ಷದ ಫಾಲ್ಗುಣಕ್ಕೆ ಕೃಷ್ಣಾವತಾರ ಮಾಡಿದ ವರ್ಷದ ಫಾಲ್ಗುಣ. ನಮಗೆ ಆಗಸ್ಟ್ 15 ಒಂದು ಅರ್ಥ ಆಗ್ತದೆ, ಹೊಸ ಅರ್ಥ ಆಗ್ತದೆ. ಎಲ್ಲ ತಿಳಿ ಎಲ್ಲ ಇದೆ, ಎಲ್ಲ ಬಂದು 15 ಆಗಸ್ಟ್ 15 1947 ಹೋಗುತ್ತೆ ಇಮಿಡಿಯೇಟ್ ಆಗಿ, ಅವ್ರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿವಸ ಆ ಕಡೆ ಗಮನ ಬಂದ್ಬಿಡಿ. ಆ ತರಹ ಈ ಫಾಲ್ಗುಣ ಮಾಸಕ್ಕೆ ಅಷ್ಟು ಮಹತ್ವ ಬಂತು. ಶ್ರಾವಣ ಮಾಸ ಅಂದ್ರೆ ಕೃಷ್ಣಾಷ್ಟಮಿ, ಅದೇ ವರ್ಷದ ಫಾಲ್ಗುಣ ಅರ್ಜುನ ಹುಟ್ಟಿತ್ತು, ಅದಕ್ಕೆ ಫಲ್ಗುಣ ಫಲ್ಗುಣ ಅನ್ನೋದು ಸಾರ್ಥಕವಾಯಿತು. ಹೀಗೆ ಆ ಹೆಸರಿಡೋದಕ್ಕೂ ಒಂದು ಕಾರಣ ಬಂತು. ಅರ್ಜುನ ಹೆಸರು, 10 ಹೆಸರು ಅರ್ಜುನನಿಗೆ, ಅದರಲ್ಲಿ ಫಲ್ಗುಣ ಅಂತಾರ ಒಂದು ಹೆಸರು, ಅದಕ್ಕೆ ಕಾರಣ ಹೀಗಾಯಿತು. ಹೀಗೆ ದಿವಸಗಳು ಕಡಿತಾ ಇದೆ. ಆ ಕಡೆ ಕೃಷ್ಣ ಅವತಾರ ಮಾಡಿದ, ಅವತಾರ ಮಾಡ್ತಿರ್ಲಿಕ್ಕೆ ಕೃಷ್ಣರ ವೈಭವೇ ವೈಭವ. ಯಾಕೆ ಕೃಷ್ಣ ಜಯಂತಿ ಆಚರಣೆ ಮಾಡೋದು? ಎಂಥ ಕೃಷ್ಣ, ಆತ ಹುಟ್ಟಿದ ನಿಜವಾಗ್ಲೂ ಹುಟ್ಟೇ ಇಲ್ಲ ಅವನಿಗೆ, ಹುಟ್ಟಿಲ್ಲದವನ ಹುಟ್ಟು ಅಂತಾನೆ ಭಾರಿ ಮಹತ್ವ. ಅದಕ್ಕೆ ಅಪರೂಪಕ್ಕೆ ಬಂದವರಿಗೆ ಭಾರಿ ಗೌರವ, ದಿವಸ ಬರೆಯ ಬಿಡ್ರಿ ದಿವಸ ಇರ್ತಾರೆ ಅಂತ ಹೇಳ್ತಾರೆ. ಜಾತಕ ಜಯಂತಿ ಆಚರಣೆ ಮಾಡ್ತಾರೆ ಕೃಷ್ಣನಿಗೆ ಅಂದ್ರೆ ಹುಟ್ಟೇ ಇಲ್ಲ ಕೃಷ್ಣ, ಹುಟ್ಟಿದಂತೆ ಮಾಡ್ತಾನಲ್ಲ ಅದಕ್ಕೆ ಜಯಂತಿ ಅಂತ ಹೇಳ್ತಾರೆ. ಜಯಂ ಪುಣ್ಯಶ್ಚ ಕುರುತೆ, ತೀ ಅಂದ್ರೆ ತನೋತಿ ಅಂತ ಅರ್ಥ, ಜಯ ಅಂದ್ರೆ ಪುಣ್ಯಂ ಅಂತ ಅರ್ಥ. ಪುಣ್ಯವನ್ನು ತುಂಬಾ ಹೆಚ್ಚು ಮಾಡಿಕೊಡತಕ್ಕಂಥ ದಿವಸವಾಗಿದ್ದಕ್ಕೆ ಜಯಂತಿ ಅಂತ ಹೆಸರಾಯ್ತು ಅಂತ ಹೇಳ್ತಾರೆ. ಜಯಂತಿ ಆಚರಣೆಯ ಉದ್ದೇಶ, ಇವತ್ತಿನ ಜಯಂತಿ ರಜೆ ಕೊಡುತ್ತಷ್ಟೇ, ಅನೇಕ ಜಯಂತಿ ಆಚರಣೆ ಒಂದೇ ಹಾಡೆ. ಇದು ಜಯಂತಿ ಅಲ್ಲ, ಪಾಪಗಳಿಗೆ ರೆಸ್ಟ್ ಕೊಡತಕ್ಕಂತಹ ದೊಡ್ಡ ದಿವಸವಾಗಿದ್ದಕ್ಕೆ ಕೃಷ್ಣ ಜಯಂತಿ ಅಂತ ಹೆಸರು ಬಂತು. ಆಚಾರ್ಯರು ಹೇಳ್ತಾರೆ 20 ಕೋಟಿ ಏಕಾಶಿ ಉಪವಾಸ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಒಂದು ಕೃಷ್ಣಾಷ್ಟಮಿ ವ್ರತವನ್ನು ಆಚರಣೆ ಮಾಡಿದ ಬರುತ್ತೆ ಅಂತ ಹೇಳ್ತಾರೆ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ವ್ರತ, 20 ಕೋಟಿ ಏಕಾಶಿಗಳಷ್ಟು ಪುಣ್ಯದ ಫಲವನ್ನ ಒಂದು ಕೃಷ್ಣ ಮುಂದಿನ ಕೃಷ್ಣಾಷ್ಟಮಿ ಬರೋದಾದ್ರಿಂದ ಹುಷಾರಾಗಿರ್ಬೇಕು. ಯಾವಾಗಲೂ ಬರುತ್ತೆ ಅಲ್ಲ, ಕಳ್ಕೊಳ್ಳೋಕೆ ಹೋಗಬಾರ್ದು. ರಿಸಲ್ಟ್ ಹತ್ರ ಬಂದಾಗೆಲ್ಲ ಹೇಗೆ ಕಾತರರಾಗ್ತೇವೆ, ಆ ತರಹ ಒಳ್ಳೆ ಸಮಯ ಇದು ಒಂದು. ಆ ದೃಷ್ಟಿಯಲ್ಲಿ ನಾವು ಕೇಳಿದ್ದಕ್ಕೆ ಒಂದು ಇಮಿಡಿಯೇಟ್ ಗುರುತೇನು ಅಂತ ಕೇಳಿದ್ರೆ ಅಷ್ಟು ಪುಣ್ಯ ಸಂಪಾದನೆ ಮಾಡತಕ್ಕಂಥ ಅವಕಾಶ ನಮಗೆ ಸಿಗುತ್ತೆ. ಒಂದೇ ದಿವಸದ ಉಪವಾಸ ಮತ್ತೆ ಫಲ ಮಾತ್ರ ಊಹೆ ಮಾಡಕ್ಕೆ ಸಾಧ್ಯವಿಲ್ಲ, ಅಷ್ಟು ಫಲ ಕೊಡುತ್ತೆ. ಯಾತಕ್ಕೆ ಕೃಷ್ಣನಿಗೋಸ್ಕರ ಮಾಡ್ತೇವಲ್ಲ, ಕೃಷ್ಣ ಜಯಂತಿ. ಒಂದೇ ಒಂದು ಇದನ್ನು ಹೇಗೆ ಇನ್ವೆಸ್ಟ್ ಮಾಡ್ತೀರಿ ಅನ್ನೋ ಇಂಟ್ರೆಸ್ಟ್ ಎಷ್ಟು ಡಿಪೆಂಡ್ ಆಗ್ತದೆ. ಹಣ ಅಷ್ಟೇ, ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ಶೇರಲ್ಲೋ ಇದರಲ್ಲೋ FDನೋ ಕರೆಂಟ್ ಅಕೌಂಟೋ SBನೋ ಅದೆಲ್ಲದರ ಮೇಲೆ ಇಂಟ್ರೆಸ್ಟ್, ಅದ್ರ ವ್ಯಾಲ್ಯೂ ಏನಂತ ಡಿಫರ್ ಆಗ್ತಾ ಹೋಗುತ್ತೆ. ಕೃಷ್ಣನಿಗೋಸ್ಕರ ಏನು ಜಯಂತಿಯನ್ನು ಆಚರಣೆ ಮಾಡ್ತೇವೆ, ಅವತ್ತಿನ ಜಯಂತಿ ಆಚರಣೆ ಮನುಷ್ಯನ ಜೀವನದ ಗತಿಯನ್ನೇ ಬದಲಿಸಿ ಬಿಡುತ್ತೆ ಅಂತ ಹೇಳ್ತಾರೆ. ತಸ್ಮಾತ್ ತದ್ದಿನ ಅತ್ಯಂತಂ ಪುಣ್ಯಂ ಪಾಪಹರಂ ಶುಭಂ, ಆಚಾರ್ಯರ ಮಾತು. ಅತ್ಯಂತಂ ಪುಣ್ಯಂ, ಅತ್ಯಂತಂ ಪಾಪಹರಂ, ಅತ್ಯಂತಂ ಶುಭಂ. ಅತ್ಯಂತ ಪಾಪಹಾರಕವಾದ ವ್ರತ, ಅತ್ಯಂತ ಪುಣ್ಯದಾಯಕವಾದ ವ್ರತ, ಅತ್ಯಂತ ಮಂಗಲಕರವಾದ ವ್ರತ. ಅದನ್ನ ಮಾಡಿ ಅನಿಷ್ಟಗಳನ್ನ ಎಷ್ಟು ಬೇಗ ಗೆಲ್ಲಬಹುದು. ನಮಗೆಲ್ಲ ತುಂಬಾ ಸಮಸ್ಯೆಗಳು, ಗ್ರಹಗತಿ ಗ್ರಹ ಕಾಡತ್ತೆ, ಅದು ಕಾಡತ್ತೆ, ಇದು ಕಾಡತ್ತೆ ಅಂತ, ನಕ್ಷತ್ರ ಸರಿ ಇಲ್ಲ, ಊರು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ, ಬುದ್ಧಿನೇ ಸರಿ ಇಲ್ಲ, ಏನೇನೋ ಇರುತ್ತೆ ಪಾಪ. ಅದೆಲ್ಲದಕ್ಕೂ ಒಂದೇ ರೆಮಿಡಿ, ಕೃಷ್ಣ ಜಯಂತಿ ಮಾಡಿ ಎಲ್ಲವನ್ನೂ ಸರಿ ಮಾಡತಕ್ಕಂಥ ಶಕ್ತಿ ಅದಕ್ಕೆ. ಕಾರಣ ಸಕಲ ಗ್ರಹ ಬಲ ನೀನೇ ಸರಸಿದಾಕ್ಷ, ಆದ್ರಿಂದ ಅಂತ ಪರಮಾತ್ಮನ ಶರಣ ಹೋಗಿಬಿಟ್ರೆ ಅಷ್ಟು ಮಹತ್ವಪೂರ್ಣವಾದ ಸಿದ್ಧಿಯನ್ನು ಗಳಿಸ್ಬೋದು. ಅವತ್ತೇನು ಇಡೀ ದಿವಸ ಉಪವಾಸ ಇರಬೇಕು, ಇಡೀ ದಿವಸ ಉಪವಾಸ, ಅಲ್ಲೇ ನಿಮಗೆ ಸಮಸ್ಯೆ ಬರೋದು. ಇಡೀ ದಿವಸ ಉಪವಾಸ, ಅವತ್ತು ಉಪವಾಸ ಬಹಳ ಕಷ್ಟ, ಎಲ್ಲ ಕರುತಿಂಡಿ ಮಾಡಿಬಿಟ್ಟಿರ್ತಾರೆ, ವಾಸ್ಯ ಹೊಡಿತಾ ಇರುತ್ತೆ, ಇನ್ನೂ ಕಷ್ಟ ಅವ್ರಿ ಪಾಪ. ಬರೀಕಾಚಾರ್ಯ ಹಾಗೂ ತಡ್ಕೊಂಡ್ಬಿಡ್ತಾರೆ, ಅವತ್ತೆಲ್ಲ ಮಾಡಿರ್ತಾರೆ, ನೋಡುತ್ತಿರಲಿಕ್ಕೆ ಅರ್ಧ ಅವನಿಗೆ, ಆಗಲೇ 6 ಗಂಟೆಗೆ ಅಡಿಗೆ ಕೊಟ್ಬಿಡ್ತಾರೆ ಕೆಲವರೆಲ್ಲ ಕೂಡ. ಅಡಿಗೆ ಕೊಟ್ಟು ಆ ಫಲಾರ ಮುಗಿಸೆ ಬಿಡ್ತಾರೆ, 9 ಗಂಟೆಗೆ ಅಡಿಗೆ ಕೊಟ್ಬಿಡ್ತಾರೆ. ಅವ್ರಿಗೆ ಅಡಿಗೆ ಕೊಡೋದು ಮುಖ್ಯ ಅಲ್ಲ, ಆದಷ್ಟು ತಿಂದು ಬಿಟ್ರೆ ವಾಸಿ ಅಂತ ಆ ತರ 12 ಕೊಟ್ಟು ತಿಂದು ಬಿಡ್ತಾರೆ. ಶಾಸ್ತ್ರ ಹೇಳುತ್ತದೆ ಮೊದಲು ಕೊಡಬಾರದು, ಚಂದ್ರೋದಯಕ್ಕೆ ಅಡಿಕೆ ಕೊಡಬೇಕು. ಚಂದ್ರೋದಯಕ್ಕಿಂತ ಮುಂಚೆ ಅಡಿಕೆ ಕೊಟ್ರೆ ಅದು ಉಪವಾಸ ವ್ರತ ಇವೆಲ್ಲ ಕಳ್ಕೊಂಡಂತೆ ಲೆಕ್ಕ. ಚಂದ್ರೋದಯ ಸರಿಯಾಗಿ ಅಡಿಕೆ ಕೊಡಬೇಕು. ಆಮೇಲೆ ಅಡಿಗೆ ಕೊಟ್ಟರೆ ಅವ್ರು ತಿನ್ಬಹುದಾ ಅಂತ ಕೇಳಿದ್ರೆ ಇಲ್ಲ, ಅವ್ರು ತಿನ್ನಕ್ಕೆ ಬರೋದಿಲ್ಲ. ಮಾರನೇ ದಿವಸ ಬೆಳಿಗ್ಗೆ ಅವರವರ ಸಂಪ್ರದಾಯದಂತೆ ಪಾಲನೆ ಮಾಡಬೇಕೆ ಹೊರತು ಮಧ್ಯರಾತ್ರಿ ಪಾಲನೆ ನಿಷಿದ್ಧ. ಆಚಾರ್ಯ ಸ್ಪಷ್ಟ ಹೇಳ್ತಾರೆ, ಪರೇದ್ಯುಹು ಪಾರಣ ಆಚಾರ್ಯತ ತತಃ ಪಾರಣ ಆಚಾರ್ಯತ, ಅವತ್ತು ರಾತ್ರಿ ಪಾಲನೆ ಮಾಡೋ ಅವಕಾಶ ಕೊಟ್ಟೇ ಇಲ್ಲ, ಆದ್ರಿಂದ ಕೂಡ ಉಪವಾಸದಲ್ಲೇ ಇರಬೇಕು. ಮತ್ತೆ ಕರೆದಿದ್ದೇನು ಆಗಿದ್ರೆ ಕರೆಯದೇ ಬಿಟ್ಟು ಬಿಡಬಾರದು, ಕೃಷ್ಣನ ನೈವೇದ್ಯ ಮಾಡಬೇಕಲ್ಲ, ಕೃಷ್ಣನಿಗೋಸ್ಕರ ಮಾಡಬೇಕು. ಮರುದಿವಸ ಇನ್ನು ರಮಾಬ್ರಹ್ಮಾದಿಗಳು ನೈವೇದ್ಯ ಮಾಡಿಲ್ಲ, ಅವತ್ತು ರಾತ್ರಿ ತಗೊಳ್ಳೋದಲ್ಲಿ ಯಾರು ಕೂಡ, ಮರುದಿವಸ ಅವರಿಗೆಲ್ಲ ಕೊಟ್ಟು ಆಮೇಲೆ ತಾನು ಸ್ವೀಕಾರ ಮಾಡಬೇಕು. ಅವ್ರ ತಾತಿ ವೈಷ್ಣವ್ಯ ಮಾಡಿರೋದಿಲ್ಲ, ವೈಷ್ಣವ್ಯ ಮಾಡಿದ್ರೆ ಹಾಕ್ತಿಂತ ನೀ ಮತ್ತೆ ಸಾಧ್ಯರೇ ಇದೆ. ಆದ್ರಿಂದ ಸರಿಯಾಗಿ ಮಾಡಿದರೆ ಆ ವ್ರತ ಅಷ್ಟು ಫಲ ಕೊಡುತ್ತೆ. ಮತ್ತೆ ಹೇಳ್ತಾರೆ ವ್ರತದ ಅರ್ಘ್ಯವನ್ನ ಏನು ಉಪವಾಸ ಇದ್ದು ಕರೆದಿರ್ತಾರೆ, ಸುಮ್ಮನೆ ಅರ್ಘ್ಯ ಕೊಟ್ಬಿಟ್ರೆ ಸಾಕಲ್ಲ, ಊಟ ತಿಂಡಿ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ, ಅರ್ಘ್ಯ ಕೊಟ್ಬಿಟ್ರೆ ಇಲ್ಲ, ಕಾದು ಕೊಡಬೇಕು. ಭಗವಂತ ಅವತಾರವಾಗಿದ್ದು ಚಂದ್ರೋದಯದ ಕಾಲಕ್ಕಾದ್ರಿಂದ ರೋಹಿಣ್ಯಾ ಮಧ್ಯರಾತ್ರಿ ಇತ್ತು ಯದಾ ಕಾಳಾಷ್ಟಮಿ ಭವೇ ಜಯಂತಿ ನಾಮ ಸಾಪ್ರೋಕ್ತ ಸರ್ವ ಪಾಪ ಪ್ರಣಾಶಿ ತಸ್ಮಾತ್ ಅತ್ಯಂತಂ ಪುಣ್ಯಂ ಪಾಪಹರಂ ಶುಭಂ. ರಾತ್ರಿ ಮಧ್ಯರಾತ್ರಿ ಚಂದ್ರೋದಯದ ಕಾಲಕ್ಕೆ ಅವತ್ತು ಕೃಷ್ಣ ಅವತಾರವಾದ್ರಿಂದ ಅಲ್ಲಿವರೆಗೂ ಕಾದು ಅರ್ಘ್ಯವನ್ನು ಕೊಡೋದು ವಿಧಿನೇ ಹೊರತು ಮೊದಲು ಕೊಟ್ಟ ನಿಷಿದ್ಧ. ಇದು ಎಲ್ಲಾ ಜಾತಿಯವರು ಮಾಡಬೇಕು, ಎಲ್ಲಾ ಜಾತಿಯವರು ಮಾಡಬೇಕು. ಎಲ್ಲ ಆಶ್ರಮದವರು ಮಾಡಬೇಕು. ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಗೃಹಸ್ಥರು ಮೊದಲಾಗಿ ಹೆಂಗಸರು ವಿವಾಹವಾಗಿರಲಿ ಆಗದೇ ಇರಲಿ ಎಲ್ಲರೂ ಮಾಡಬೇಕು. ಅದಕ್ಕೆ ವಿಧಿಮಗಳೇ ಇಲ್ಲ. ಪ್ರತಿಯೊಬ್ಬ ಚಿಕ್ಕ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬರು ಆಚರಿಸಬೇಕು. ಮನೆಯಲ್ಲಿ ಒಳಗಿಲ್ಲ ಅಂತ ತಿಳ್ಕೊಡಿ, ಹೆಂಗಸರು ಒಳಗಿಲ್ಲ ಆದ್ರೂ ಉಪವಾಸ ಮಾಡಲೇಬೇಕು. ಅರ್ಘ್ಯನ ಅವ್ರ ಪರ ಇನ್ನೊಬ್ರು ಕೊಡಬೇಕು. ಅರ್ಘ್ಯನ ಇನ್ನೊಬ್ರು ಕೊಡ್ಲಕ್ ಬರುತ್ತೆ. ಆದ್ರೆ ಒಳಗಿದ್ರೆ ಕೊಡಬಾರ್ದು, ಅವರೇ ಕೊಡಬೇಕು. ಅವ್ರು ಒಳಗಿಲ್ಲದೆ ಹೋದ್ರೆ, ಆರೋಗ್ಯ ಸರಿ ಇಲ್ಲದೆ ಹೋದ್ರೆ ಆಗ ಇನ್ನೊಬ್ರು ಅವ್ರ ಪರ ಕೊಡ್ಲಕ್ ಬರುತ್ತೆ. ಏಕಾಶಿ ಇನ್ನೊಬ್ರು ಮಾಡಕ್ ಬರೋದಿಲ್ಲ ಆ ತರ. ಇವ್ರು ಏಕಾಶಿ ಮಾಡೋರು ಯಾರು, ಇನ್ನೊಬ್ರು ಇವ್ರು ಮಾಡಿಬಿಟ್ಟು ಇವನ್ ಮಾಡೋರು ಯಾರು. ಆದ್ದರಿಂದ ಕೃಷ್ಣಾಷ್ಟಿ ಉಪವಾಸ ಮಾತ್ರ ಅವರವರೇ ಮಾಡಬೇಕು. ಆದರೆ ಅರ್ಘ್ಯ ಮಾತ್ರ ಅಶುದ್ಧಿ ಇದ್ದವರು ಕೊಡಬಾರದು, ಶುದ್ಧರು ಕೊಟ್ಟು ಬಿಟ್ರೆ ಸಾಕು. ಆ ರೀತಿ ಕೊಟ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆ ಪುಣ್ಯ ಕೆಡಿದ್ರೆ ಬಹುಶಃ ಯಾರಾದ್ರೂ ಬಿಡಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಡೀ ಬ್ರಹ್ಮಾಂಡವನ್ನ, ಇಡೀ ಭೂಮಿಯನ್ನ ಇಂಚ್ ಬೈ ಇಂಚ್ ರತ್ನ ವಜ್ರ ವೈಢೂರ್ಯಗಳಿಂದ ತುಂಬಿಸಿಬಿಟ್ಟು ಕೃಷ್ಣಾರ್ಪಣ ಅಂತ ಕೊಟ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಇದವರ್ಘ್ಯಂ ಇಷ್ಟು ಕೊಟ್ರೆ ಬರುತ್ತೆ. ಯಾವ ಹುಚ್ಚ ಬಿಡ್ತಾರೆ ನಿನ್ನ ಕೇಳಿದ ಮೇಲೆ ಲೆಕ್ಕ ಹಾಕಿ ನೋಡೋಣ. ಆ ರೀತಿ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡದೇನೆ ಕೋಟಿ ಗಟ್ಟಲೆ ವಜ್ರ ನಗರಾಣ್ಯ ಬರುತ್ತೆ ಯಾವನು ಬಿಡ್ತಾನೆ. ಇವತ್ತು ರೂಪಾಯಿ ಒಂದು ಇಷ್ಟು ಪರ್ಸೆಂಟ್ ಬಂದು ಸಾಕಿದ್ರು, 6% ಇಳಿದೋಗಿದೆಯಲ್ಲ ಪಾಪ, 10% ಅಂದರೆ ಕೊಟ್ಬಿಡ್ತಾ ಅಸಲೋದು ಚಿತ್ತಿಲ್ಲ ಅನ್ನಷ್ಟು ಬಿಟ್ಟು ಹೆಂಟಾಗಿ ಬಿಡ್ತಾನೆ. ಅಂತ ಒತ್ತೊಂದು ಇನ್ಫೈನೈಟ್ ಪರ್ಸೆಂಟ್ ಬರತಕ್ಕಂಥದ್ದು ಭಗವಂತನ ಉಪವಾಸವನ್ನು ಆಚರಿಸಿಬಿಟ್ಟು ಅರ್ಘ್ಯ ಕೊಟ್ಟರೆ ಬರುತ್ತಾದ್ದರಿಂದ ಅಂತ ಶ್ರೇಷ್ಠವಾದ ವ್ರತವನ್ನ ಶ್ರದ್ಧೆಯಿಂದ ನಾವು ಮಾಡಬೇಕು. ಆಗ ಮಹಾಭಾರತದ ಫಲಶ್ರುತಿ, ಮಹಾಭಾರತದ ಹಿರಿಮೆಯನ್ನ ನಿಜವಾಗಲೂ ಕೂಡ ನಾವು ಯಾತಕ್ಕೆ ಬರೀತಾರೆ ಮಹಾಭಾರತವನ್ನ, ಯಾತಕ್ಕೆ ಇದನ್ನೆಲ್ಲ ಹೇಳ್ತಾರೆ ಅಂದ್ರೆ ಅಡ್ವಾಂಟೇಜ್ ನಾವು ತಗೊಳ್ಳೋದಕ್ಕೋಸ್ಕರ. ಅದರ ಪ್ರಯೋಜನ ಪಡೆದು ಬಿಟ್ರೆ ನಮ್ಮ ಜನ್ಮದ 100 ವರ್ಷಗಳಷ್ಟೇ, ಕಲಿಯುಗದ ಪರಮಾದಿ ಆಯುಷ 100 ವರ್ಷ ಅಷ್ಟೇನೆ. ಅಷ್ಟರಲ್ಲಿ ಎಷ್ಟು ಸಾಧನೆ ಮಾಡಬೇಕು ಅಂತ 3 ತಾಸು ಬರೀತಾನೆ ವಿದ್ಯಾರ್ಥಿ. ಆ 3 ತಾಸಲ್ಲಿ ಅವನ ಕೆರಿಯರೇ ಚೇಂಜ್ ಆಗಿಬಿಡುತ್ತೆ ಪೂರ್ತಿ. ಅವನು ಸೇರೋ ಕೋರ್ಸ್ ಬದಲಾಗಿಬಿಡುತ್ತೆ, ಸಿಗೋ ಕೆಲಸ ಬೇರೆ ಆಗಿಬಿಡುತ್ತೆ, ಸಿಗತಕ್ಕಂತ ಬೇರೆ ಬೇರೆ ಅಧಿಕಾರ ಬದಲಾಗಿಬಿಡುತ್ತೆ, ಪೆನ್ಷನ್ ಬದಲಾವಣೆ ಆಗುತ್ತೆ, ಫ್ಯಾಮಿಲಿ ಪೆನ್ಷನ್ ಸತ್ರ ಫ್ಯಾಮಿಲಿ ಪೆನ್ಷನ್ ಚೇಂಜ್ ಆಗಿಬಿಡುತ್ತೆ. ಅದು ಬರೀ 3 ತಾಸಿನೊಳಗೆ ಎಂಟೈರ್ ಅವನ ಫ್ಯೂಚರ್ ಸೆಟ್ ಅಪ್ ಆಯ್ತು. ಆ 3 ತಾಸಿಗೆ ಎಷ್ಟು ಬೆಲೆ ಇದೆ ನೋಡಿ. ಅದೇ ರೀತಿಯಲ್ಲಿ ಒಂದೊಂದು ವ್ರತಕ್ಕೆ ಒಂದೊಂದು ವೈಭವ ವಿಶೇಷವಾಗಿ ಉಂಟು. ಆದ್ದರಿಂದ ಅದೆಂದು ಕಳ್ಕೊಳ್ಳೋದಕ್ಕೆ ಹೋಗಬಾರದು. ಅದರ ವಿಧಿವಿಧಾನಗಳಿಗೆ ನಮ್ಮ ಪ್ರತಿಷ್ಠಾನದ ಪುಸ್ತಕವೇ ಉಂಟು. ಜಯಂತಿ ವ್ರತದ ಆಚರಣೆಯ ಬಗ್ಗೆ ಗ್ರಂಥನೇ ಇದೆ. ಅಪೇಕ್ಷೆ ಇದ್ದವರು ಪ್ರಯೋಜನ ಪಡೆಯಬಹುದು. ಮುಖ್ಯ ಉಪವಾಸವನ್ನು ಮಾಡಲೇಬೇಕು, ಅರ್ಘ್ಯವನ್ನು ಕೊಡಲೇಬೇಕು. ಕಾರಣ ಅವರವರ ಸಂಪ್ರದಾಯ ಪ್ರಕಾರ ಮಾಡಬಹುದು. ಅದು ಯಾವ ಸಂಪ್ರದಾಯವೂ ಕೂಡ ಮಧ್ಯರಾತ್ರಿ ತಿನ್ನುವ ಸಂಪ್ರದಾಯ ಅಂತ ಇಲ್ಲ. ಅದಿದ್ರೆ ಅದು ಗ್ರಾಹ್ಯ ಅಲ್ಲ ಅಂತ ಬರೆದ್ಬಿಡುತ್ತೆ. ಅದು ನರಕಪ್ರಾಪಕ ಸಂಪ್ರದಾಯನೇ ಹೊರತು ಅದರಿಂದ ಎಂದು ಸದ್ಗತಿ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಜ್ಞಾನಿಗಳು ಬರೆದಿದ್ದಾರೆ. ಆದ್ರಿಂದ ಎಂದು ಯಾರದ ಮಾತಿಗೆ ಮೋಸ ಹೋಗದೇನೆ ಅಂತ ಪುಣ್ಯ ಕಳ್ಕೊಳ್ತಕ್ಕಂಥ ಅವಕಾಶವನ್ನ ಕಳ್ಕೊಳ್ಬಾರ್ದು. ಕೃಷ್ಣ ಶಂಖಚಕ್ರ ಗದಾ ಪದ್ಮಧರನಾಗಿ ಕಾಣಿಸ್ತಾನೆ, ಆತನಿಗೆ ಪ್ರಾಕೃತ ದೇಹವೇ ಇಲ್ಲ. ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ ಪರಮಾತ್ಮ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋವೇತ್ಯ ತತ್ವತಃ ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ನನ್ನ ಜನ್ಮ ದಿವ್ಯ, ನನ್ನ ಕರ್ಮ ದಿವ್ಯ. ಯಾತಕ್ ದಿವ್ಯ ಅಂದ್ರೆ ಆತನಿಗೆ ಪ್ರಾಕೃತ ದೇಹವೇ ಇಲ್ಲ, ಅಪ್ರಾಕೃತವಾದ ಶರೀರ. ವಾಯುದೇವರಿಗೂ ಪ್ರಾಕೃತ ದೇಹ ಇದೆ, ಬ್ರಹ್ಮದೇವರಿಗೂ ಪ್ರಾಕೃತ ದೇಹ ಇದೆ, ಲಕ್ಷ್ಮೀನಾರಾಯಣರಿಗೆ ಮಾತ್ರ ಪ್ರಾಕೃತ ದೇಹ ಇಲ್ಲ. ಇದು ಭಾರಿ ವಿಶೇಷ. ಪ್ರಾಕೃತ ದೇಹ ಅಂದ್ರೆ ಏನು? ಪ್ರಕೃತಿ ನಿರ್ಮಿತವಾದ ದೇಹ, ಪಾಂಚಭೌತಿಕವಾದ ದೇಹ. ಪೃಥ್ವಿ, ಕಪ್ ತೇಜೋ ವಾಯು ಆಕಾಶದಿಂದ ಮಾಡಿರ್ತಕ್ಕಂಥ ದೇಹ ಬ್ರಹ್ಮದೇವರಿಗೂ ಉಂಟು, ವಾಯುದೇವರಿಗೂ ಉಂಟು. ಅಲ್ಲಿ ಕ್ವಾಲಿಟಿ ಭಾರಿ ವ್ಯತ್ಯಾಸ ಇದೆ. ಶಿವತತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ. ಬ್ರಹ್ಮವಾಯುಗಳ ದೇಹ ಪ್ರಕೃತಿ ದೇಹವಾದರೂ ಕೂಡ ಚಕ್ಕ ಚಿನ್ನದಂತಹ ದೇಹ. ಅವರು ಸತ್ವಗುಣ ಅತ್ಯಂತ 99.999% ತುಂಬಿರೋ. ಈ ಭೂಲೋಕಕ್ಕೆ ಬಂದಾಗಲೇನೆ ಆ ಕ್ವಾಲಿಟಿ ಬಿಲೋ 10 ಇರೋದು. 99 ಅಲ್ಲಿ ಹೋಗೋದಲ್ಲ, 10% ಇದ್ರೆ ಮ್ಯಾಕ್ಸಿಮಮ್ ಇದ್ದಾಗ ಲೆಕ್ಕ. ಅದರದ್ದು ಮೈನಸ್ ಆಗೋದೇ ಜಾಸ್ತಿ ಇದ್ರೊಳಗೆ, ಬರೀ 0 ಕೂಡ ಇರೋದಿಲ್ಲ. ಸತ್ವ ಕೂಡ ಮೈನಸ್ ಆಗಿಬಿಡುತ್ತೆ ಎಷ್ಟೋ ಸರ್. ಆದ್ರಿಂದ ಅದು ಕಲಿಯುಗ ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಆಗತಕ್ಕಂಥದ್ದು. ಆದ್ರೆ ಕೃಷ್ಣನಿಗೆ ಏನು ಅನ್ವಯವಾಗೋದಿಲ್ಲ. ಆದ್ರಿಂದ ಪರಮಾತ್ಮನಾದ್ದರಿಂದ ಆತರ ಅವತಾರವನ್ನು ತಿಳ್ಕೊಳ್ಳದೆ ನಮ್ಮ ಪ್ರಾಕೃತಿಕ ದೇಹವನ್ನು ಕಳ್ಕೊಳ್ಳೋದಕ್ಕೆ ನೆರವಾಗುತ್ತೆ ಅಂತ ಹೇಳಿದ್ದ. ನಮ್ಮ ಪ್ರಕೃತಿ ಬಂಧ ಪರಿಹಾರ ಆಗಬೇಕಾದ್ರೆ ಪ್ರಕೃತಿ ಬಂಧ ಇಲ್ಲದವನ ಚರಿತ್ರೆಯನ್ನು ಕೇಳಿ ಅಂತ ಹೇಳಿದ್ದ. ನಮ್ಮಂತೆ ಇದ್ರೆ ಕೇಳಿ ಉಪಯೋಗ ಏನು ಅವರಿಗೀಗ? ನಮ್ಮಂತೆ ಅಲ್ಲದವರಾಗಬೇಕು. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ನನ್ನಲ್ಲಿ ಯಾರು ಭಕ್ತಿ ಮಾಡ್ತಾರಲ್ಲ ಅವರನ್ನ ಮೃತ್ಯು ಎಂಬ ಸಂಸಾರ ಸಾಗರದಿಂದ ನಾನು ಮೇಲೆ ಎತ್ತುತ್ತೇನೆ. ಯಾಕೆ? ಅವರಿಗೆ ಮೃತ್ಯು ಸಂಸಾರ ಇಲ್ಲೇ ಇಲ್ಲ ತನಗೆ. ಆದ್ದರಿಂದ ತಾನು ಮೇಲಕ್ಕೆ ಎತ್ತಾಯಿ ಪರಮಾದೇವನ ಎತ್ತುತ್ತಾರೆ. ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದೆ ಪ್ಲಸ್ ಅಪ್ರಾಕೃತ ದೇಹಾದಿಗಳು. ಆದ್ರೆ ಮಹಾಲಕ್ಷ್ಮಿಗೆ ಸ್ವಾತಂತ್ರ್ಯ ಬಿಟ್ಟು ಇನ್ನೆಲ್ಲ ವಿಶೇಷವಾದ ಹಿರಿಮೆ ಉಂಟು. ಉಳಿದವರಿಗೆಲ್ಲ ಬಂಧನ ಇದೆ. ವಾಯುದೇವರ ಬ್ರಹ್ಮದೇವರ ಬಂಧನ ರುಜುಗಳ ಬಂಧನವೆಲ್ಲ ಕೂಡ ದಗ್ಧ ಪಟಾಯಮಾನ ಅಂತ ಕರೀತಾರೆ. ಹೆಸರಿಗೆ ಇದೆ ಅಷ್ಟೇ, ಪರಮಾತ್ಮರಿಗೆ ಅದೇನೂ ಇಲ್ಲ. ಆದ್ರೆ ಚಿಂತನೆ ಮಾಡೋದೇ ದೊಡ್ಡ ಪುಣ್ಯ. ಕೃಷ್ಣ ರಿಗ ಕೊಡ್ತಾರೆ, ಕೃಷ್ಣ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಪ್ರತಿಭೆ ಇಲ್ಲಿರುತ್ತೆ, ಇಲ್ಲೆಲ್ಲ ರಿಗ ಕೊಡ್ತಿರ್ತಾರೆ ಕೂತ್ಕೊಂಡ್ಬಿಟ್ಟು. ಹಾಗೆಲ್ಲ ಕೊಡಬಾರ್ದು. ತುಂಬಾ ಭಕ್ತಿಯಿಂದ ಪೋಸ್ಟ್ ಬಾಕ್ಸ್ ಅಲ್ಲಿ ಲೆಟರ್ ಹೋಗಿದ್ ಬಿಟ್ರೆ ಹೊರಗಿನಿಂದ ಬಿಡೋದಿಲ್ಲ. ಸರಿಯಾಗಿ ನೋಡಿ ಹೇಗೆ ಹಾಕ್ತಾನೆ ನೋಡಿ. ಆ ಥರ ಯಾವ ಗುರಿ ತಪ್ಪಬಾರ್ದು. ಆ ಗುರಿಗೋಸ್ಕರ ಕೃಷ್ಣ ಯಾರು ಇಂದುರುತಿ ಸುಂದರ ಸುಮಂದ ಹಸಿತಾಸ್ಯಂ ನಂದ ತನಯಂ ದುರಿತ ಸಂದಹನ ಭಕ್ಷಂ ಸೇಂದ್ರ ಸುರ ವೃಂದ ಪರಿವಂದಿತ ಪದಾಬ್ಜಂ ಸಂಸ್ಮರ ಸದಾಂತರ ಮುಕುಂದ ವಚ್ಕಾಂತಂ ಸಾಕ್ಷಾನ್ ಮನ್ಮಥ ಮನ್ಮಥಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಅಂತ ರಾಮದೇವರು ವರ್ಣನೆ ಮಾಡಿದ ಆಚಾರ್ಯರು. ಜಯತ್ಯ ಸಂಖ್ಯೋರು ಬಲಾಂಬು ಪೂರ ಸದಾ ಸದಾತ್ಮಗ್ನದೀಭಿರಾಪ್ಯ ಇತ್ಯಾದಿ ಅನೇಕ ರೀತಿ ವರ್ಣನೆ ಮಾಡ್ತಾ ಇದ್ದ. ಅಂತ ದೇವರ ಚಿತ್ರವೇ ನಮ್ಮನ್ನ ಹೊಸ ಪ್ರಪಂಚಕ್ಕೆ ಒಯ್ಯುತ್ತೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಮ ಸಖೈವ ಭಜಂ. ದೇವರ ಬಗ್ಗೆ ಏನೇನು ಯೋಚನೆ ಮಾಡ್ತಾ ಹೋಗ್ತೇವೆ, ಚಿಂತನೆ ಮಾಡ್ತಾ ಹೋಗ್ತೇವೆ, ಸರಿಯಾಗಿ ತಿಳ್ಕೊಡ್ತೇವೆ, ಅದನ್ನ ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಮಟ್ಟವನ್ನು ಮುಟ್ತೇವೆ. ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಜ್ಞಾನ ಅನುದಾದಿಗಳೆಲ್ಲ ಅಭಿವ್ಯಕ್ತವಾಗೋದ್ರಿಂದ ಆ ಚಿಂತನೆ ಮಾಡಲೇಬೇಕು. ಅವತ್ತಿನ ದಿವಸ ಇಡೀ ಭಾಗವತ ಪಾರಾಯಣ, ಭಗವದ್ಗೀತೆಯ ಪಾರಾಯಣ, ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟೋತ್ತರ, ಶತನಾಮ ಸ್ತೋತ್ರ, ಅನೇಕ ವಿಧವಾದ ದೇವತಾ ಸ್ತೋತ್ರಗಳು, ಅವನ್ನೆಲ್ಲ ಹೇಳಿದರೆ ಇಡೀ ದಿವಸ ಜನ್ಮ ಜನ್ಮಗಳ ಆಸ್ತಿ ಆಗ್ತದೆ ಅಂತ ಹೇಳಿದ. ಒಂದೊಂದು ದಿವಸದ ಸಾಧನೆ ಜನ್ಮ ಜನ್ಮಗಳ ಆಸ್ತಿಯಾಗಿ ಪರಿಣಾಮವಾಗ್ತದೆ. ಎಷ್ಟೋ ಜನ ಇವತ್ತು ಭಾರಿ ಒಳ್ಳೆ ಸ್ಥಿತಿಯಲ್ಲಿ ಇರ್ತಾರೆ, ಕಾರಣ ಇವತ್ತು ನಿನ್ನೆಯ ಸಾಧನೆ ಅಲ್ಲದು, ಜನ್ಮಾಂತರ ಸುಕೃತದ ಫಲ ಆಗಿರುತ್ತದೆ. ಜನ್ಮಾಂತರ ಸುಕೃತದ ಫಲದಿಂದ ಆ ಸಾಧನೆ ಮಾಡಕ್ ಬರ್ತದೆ ಅಂತ ಹೇಳಿದ್ದಾರೆ. ದೃಷ್ಟಾಂತ ಗುರುನಾಥ ಕೊಡ್ತಿರ್ತಾರೆ ಸಾಮಾನ್ಯವಾಗಿ, ಯಾರ ತುಂಬಾ ಮುಂದೆ ಬಂದ್ಬಿಟ್ಟ ಹೇಳ್ತಾರೆ ಅನೇಕ ಕಾರಣಗಳು ಬರ್ಬೇಕಾದ್ರೆ, ಇವ್ರು ಕೃಷ್ಣದಿಂದ ಉಪವಾಸ ಮಾಡಿದ್ನೋ ಏನು, ಏಕಾಶಿ ಉಪವಾಸ ಮಾಡಿದ್ನೋ ಏನು, ಅಥವಾ ತುಂಬಾ ಹಾಳಾಗಿ ಬಿಟ್ಟಿದ್ರೆ ಯಾವ ಲಭ್ಯ ತಿದ್ನೋ ಏನು, ಎಷ್ಟು ಚಂಡ ಕುಡಿದಿದ್ನೋ ಏನು, ಅದೆಲ್ಲ ಯೋಚನೆ ಮಾಡಬೇಕಾಗಿ. ಪತನಕ್ಕೆಲ್ಲ ಪಾಪಗಳು ಮೂಲ, ಉದ್ಧಾರಕ್ಕೆಲ್ಲ ಪುಣ್ಯಗಳು ಮೂಲ. ಇನ್ನೊಂದು ಮಾತನ್ನು ಹೇಳುತ್ತಾರೆ, ಇವನು ಯಾವ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ಗುರು ಇದ್ದಾಗ ಗೋದಾವರಿ ಸ್ನಾನ ಮಾಡಿದ್ನೋ ಏನೋ, ಅದಕ್ಕಿಷ್ಟು ಮೇಲಿದ್ದಾನೆ ಅಂತ ಹೇಳಿದ್ದ. ಈ ವರ್ಷ ಪೂರ್ತಿ ಸಿಂಹರಾಶಿಯಲ್ಲಿ ಗುರು ಇರ್ತಾನೆ, ಈ ವರ್ಷ ಪೂರ್ತಿ ಅವಕಾಶ ಉಂಟು. ಅದರಲ್ಲಿ ಒಂದು ದಿವಸ ಒಂದು ಸ್ನಾನ ಮಾಡೋದು ಅಂತ ಕೇಳಿದರೆ, 60,000 ವರ್ಷಗಳ ಕಾಲ ಗಂಗಾ ಸ್ನಾನ ಮಾಡಿದ ಎಷ್ಟು ಪುಣ್ಯ ಬರುತ್ತೋ, ಈ ಒಂದು ಸ್ನಾನ ಮಾಡಿದ ಅಷ್ಟು ಪುಣ್ಯ ಬರುತ್ತಂತೆ. ಅಂತ ಒಂದು ಪವಿತ್ರವಾದ ಆಂಧ್ರ ಗವರ್ಮೆಂಟ್ ಗೋದಾವರಿಯಲ್ಲಿ ಈ ಮೇಳಕ್ಕೋಸ್ಕರವಾಗಿ 489 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಅಲ್ಲಿ ಇದೆಲ್ಲ ನಿರ್ಮಾಣ ಮಾಡಲಿಕ್ಕೆ, ಸ್ನಾನಘಾಟ ಇತ್ಯಾದಿ ನಿರ್ಮಾಣ ಮಾಡಿದ್ರೆ 489 ಕೋಟಿ